ಪತಿ ಕ್ಷಿಪಂತಿ ಬಿಸಾಕ್ಬಿಡ್ತಾರೆ ದಾರಿಯೊಳಗೆ. ತದೇವ ಅದು ಅಂದರೆ ಭಾರಿ ಹಳೆ ಬಟ್ಟೆ ಅಂತ, ಭಾರಿ ಹಳೆ ಬಟ್ಟೆನ ಚೀರ ಅಂತ ಕರೀತಾರೆ. ತಥಾ ಋಷಿಮುನಿಗಳೆಲ್ಲ ಏನು ಮಾಡ್ತಾರೆ, ಚೀರವಸನ ಸಾರಿಗಳು ಅಂತ ಹೇಳಿ ಯಾರಿಗೆ ಅವರು ಉಪಯೋಗಿಸುವುದು ಅಂತ, ದೀಕ್ಷೆ ಇದ್ದವರು ಉಪಯೋಗಿಸುವುದು ಎಲ್ಲರೂ ಅಲ್ಲ, ಮತ್ತೆ ಯಾರೋ ಉಪಯೋಗ ಬಿಸಾಕಿದ್ದಲ್ಲ, ಶೇಷವಸ್ತ್ರ ಅಂತೀವಲ್ಲ ಹಾಗೆ, ಶೇಷವಸ್ತ್ರ ಅಂತ ಹೇಳಿ ದೊಡ್ಡವರು ದುಡ್ಡಿದ್ದನ್ನು ಬಿಸಾಕಿ, ಅದಕ್ಕೆ ಅವರು ಅಮಾನ ಶೇಷವಸ್ತ್ರ ತುಂಬ ಜನ ಯಾತಕ್ಕೆ ವಸ್ತ್ರ ಇಟ್ಕೊಂಡಿರ್ತಾರೆ ಅಂದರೆ ಸ್ವಲ್ಪ ಉಪಯೋಗಿಸೋದು ಬಿಟ್ಬಿಡೋದು ಅಷ್ಟೇ. ಅದನ್ನೇನು ಮಾಡ್ತಾರೆ, ಯೂಸ್ ಆ್ಯಂಡ್ ಥ್ರೋ ಇದ್ದಾಗ ಒಂದ್ಸರ್ತೆ ಅದನ್ನೇನು ಮಾಡ್ತಾರೆ ಉಪಯೋಗಿಸ್ತಾರೆ. ಇನ್ನಕ್ಕೆ ಅದರ ಒಳ್ಳೆ ಜ್ಞಾನಿಗಳಾಗಿದ್ದರೆ ಅನೇಕ ಉಪಯೋಗಿಸಿ ಯಾವುದೋ ಕಾರಣಕ್ಕೆ ಬಿಟ್ಟಾಕಿರ್ಬೋದು. ಎಷ್ಟೋ ಜನ ಹಿಂದಿನ ಕಾಲಕ್ಕೆ ಅದನ್ನು ಭಾಳ ಭಕ್ತಿಯಿಂದ ತಗೊಳ್ಳೋ ಜನ ಇದ್ದರು. ಅದನ್ನೇ ವ್ರತ ಅಂತ ತಿಳ್ಕೊಂಡು ಉಪಯೋಗ, ತಾವು ಸ್ವಂತ ತಗೊಳ್ಳೋಗಿಲ್ಲವಲ್ಲ, ದಾನ ತಗೊಳ್ಳೋಗಿಲ್ಲ, ದಾನ ತಗೊಳ್ಳೋದಿಲ್ಲ, ಮತ್ತು ಬೇರೆ ದಾರಿ ಏನಂದ್ರೆ ಅದು ಒಂದೇ ದಾರಿ. ಈ ರೀತಿ ಇರತಕ್ಕಂಥ ಅದಕ್ಕೇನಂತಾರೆ ಚೀರವಸನ ಅಂತ ಕರೀತಾರೆ. ತಥಾಚೋಕ್ತಂ ಚೀರಾಣಿ ಕಿಂ ಪಥಿ ನ ಸಂತಿ ಇತಿ ಹಿಂದೆ ಹೇಳಿದ್ದಾರೆ ದ್ವಿತೀಯ ಸ್ಕಂದದೊಳಗೆ. ಜ್ಞಾನಿಗಳು ಹೇಗಿರ್ತಾರೆ ಅಂದರೆ ವಸ್ತ್ರ ಇಲ್ಲ ಅಂತ ಯಾಕೆ ಒದ್ದಾಡ್ತೀರಿ, ಚೀರಾಣಿ ಕಿಂ ಪಥಿ ನ ಸಂತಿ ದಾರಿಯೊಳಗೆ ಚೀರ ಸಿಗೋದಿಲ್ವೇನು, ಹಿಂದಿನ ಕಾಲಕ್ಕೆ ಆ ರೀತಿ ಉಪಯೋಗಿಸಿದ ಬಟ್ಟೆಗಳನ್ನು ಇಂಥವ್ರು ತಗೊಳ್ಳಿ ಅಂತಲೇ ಬಿಡ್ತಾ ಇದ್ರು. ಹೇಗೆ ಧಾನ್ಯಗಳನ್ನು ಕೊನೆಗೆ ಸ್ವಲ್ಪ ಬಿಟ್ಟು ಹೋಗ್ತಿದ್ರೋ, ಆ ಒಬ್ರು ಯಾರು ಮಾಡೋರವರು ಶಿಲೋಂಶ ವೃತ್ತಿ ಮಾಡೋರಿಗೆ ಬೇಕಾಗ್ತಿತ್ತು, ಆ ರೀತಿ ಬಿಡ್ತಾ ಇದ್ರು ತಿಳಿತಾ. ಅದು ಚೀರವಸನಗಳು, ಮತ್ತು ಕೊಡಬೇಕಾದ್ರೆ ಭಾಳ ಶ್ರದ್ಧೆ ಭಕ್ತಿಯಿಂದನೇ ಕೊಡ್ತಿದ್ರು, ತೊಗೊಂಡೋಗಿ ತಿಳುವಳಿಕೆ ಕೇಳಿ ತಗೊಳ್ಳೋದಿಲ್ಲ, ಆದ್ದರಿಂದ ತಾನೇ ತಗೊಳ್ಳೋದಿಲ್ಲ, ಆದ್ದರಿಂದ ಲಿಟ್ರ್ ತೊಗೊಂಡೋಗ್ತಾರೆ ಅಂತ ಇಡ್ತಿದ್ರು. ಆ ರೀತಿ ಉಪಯೋಗಿಸಿದ್ದೆ ಅದು ಯಾರು ಉಪಯೋಗಿಸಿದ್ದು ಉಪಯೋಗಿಸ್ಬೋದು ಅಂತ ಹೇಳಿ ಅಂತರಿಗೆ ಅವಧೂತ ಚರ್ಯ ಇದು. ಅವಧೂತ ಚರ್ಯದವ್ರು ಬೇಡವರೆಲ್ಲ ನಿಷಿದ್ಧ, ಅದು ಯಾರಿಗೂ ಉಪಯುಕ್ತ ಅದು ಅವಧೂತ ಚರ್ಯಲ್ಲಿದ್ದವರಿಗೆ ಮಾತ್ರ ಅದು ಯೋಗ್ಯ. ಚಿರಾಣಿ ಕಿಂ ಪಥಿ ನ ಸಂತಿ ಇತಿ ತರ್ಹಿ ಶಿಕ್ಷೇದಿತಿ ಕಥಂ ನಹಿ ಪಥಿಚ್ಯುತಸ್ಯ ಖಂಡಪದಸ್ಯ ಗ್ರಹಣೆ ಗುರುರಾಜ್ಞಾಪೇಕ್ಷಿತ ಆಗಿ ಹೇಳಿದರು. ದಾರಿಯೊಳಗೆಲ್ಲೋ ಬಿದ್ದಿರೋದನ್ನು ಅಭ್ಯಾಸ ಏನು ಮಾಡೋದು ಬಂತು, ತೊಗೊಂಡೋಗ್ತೀವಿ ಅಷ್ಟೇ. ಹಯ್ಯೋ ನೀರಿ ದೊಣ್ಣೆ ನಾಯಕರ ಅಪ್ಪಣೆ ಅಂತಾರಲ್ಲ ಹಾಗೆ, ಖಂಡಪಟಸ್ಯ ಗ್ರಹಣೆ ಗುರುರಾಜ್ಞಾಪೇಕ್ಷಿತ, ಗುರು ಹೇಳ್ಕೊಡ್ಬೇಕಾದನ್ನ ನಿರ್ವಾಹ ಇಲ್ಲಾಂದ್ರೆ ವಸ್ತ್ರದಿಂದ ತಗೊಂಡೇ ತಗೊಳ್ತಾನೆ. ಕಥಂ ತರ್ಹಿ ಪರಗ್ರಹೇ ಭೋಜನಾರ್ಥಂ ಸ್ಥಿತಸ್ಯ ಗುರುರಾಜ್ಞ ಸತ್ಯಂ. ಈಗ ಪರಗ್ರಹದಲ್ಲಿ ಭೋಜನಕ್ಕೋಸ್ಕರ ಇರ್ತಾನೆ ಶಿಷ್ಯನಾಗಿ, ಆಗ ಅನಿವಾರ್ಯವಾಗಿ ಊಟ ಮಾಡೋದು. ಗುರುವಾಜ್ಞೆ ಹೇಗೆ ಬೇಕಿಲ್ವೋ ಅದೇ ರೀತಿ ಅಂತ ಹೇಳಿದರೆ ಸತ್ಯಂ. ನತತ್ರ ಗುರುರಾಜ್ಞಾಪೇಕ್ಷಿತ ಇತಿ, ಗುರುವಿನ ಅಪ್ಪಣೆ ಇಲ್ಲ ಅಂತ ಅಪೇಕ್ಷಿತ ಅಲ್ಲದೇ ಇರಬಹುದು, ತಥಾಪಿ ಗುರುಂ ಪರಿತ್ಯಜ್ಯ ತತ್ ಸಮಾನಾಂ ಶಿಷ್ಯತ್ವ ಪ್ರಾಪ್ತಯೇ ಗುರುರಾಜ್ಞ ತಾವದ ಅಪೇಕ್ಷಿತ ಇತಿ ಸಿದ್ಧಮೇವ. ಆದರೆ ಗುರುಂ ಪರಿತ್ಯಜ್ಯ ತತ್ ಸಮಾನಾಂ ಶಿಷ್ಯತ್ವ ಪ್ರಾಪ್ತಯೇ, ಗುರುಗಳನ್ನು ಬಿಟ್ಟು ಅವರಿಗೆ ಸಮನಾದವರ ಶಿಷ್ಯತ್ವ ಹೊಂದಬೇಕಾದರೆ ಗುರುಗಳ ಆಜ್ಞೆ ಎಂಬುದು ಅಗತ್ಯ. ಅನ್ಯತ್ರಾಪಿ ತದ ಅನುಸರಣೆ ತತ್ ಪ್ರೀತಿ ವಿಶೇಷೋ ಭವೇದಿತಿ, ಅನ್ಯತ್ರಾಪಿ ತದ ಅನುಸರಣೆ ತತ್ ಪ್ರೀತಿ ವಿಶೇಷೋ ಭವೇದಿ ತದನುಸರಣಮಿತಿ ಚೇತ್ ಸಮಹ ಸಮಾಧಿ ಸತ್ಯಂ. ಭಾಳ ಸ್ವಾರಸ್ಯವನ್ನು ಹೇಳ್ತಾರೆ. ಕೆಲವು ಸರ್ತೆ ದೊಡ್ಡ ಗುರುಗಳು ಬಿಟ್ಟು ಚಿಕ್ಕ ಗುರುಗಳು ಹೋಗ್ಬೇಕಾದ್ರೆ ಏನು ಬೇಕಾಗಿಲ್ಲ, ದೊಡ್ಡಗಳ ಅಪ್ಪಣೆ ಬೇಕು. ಸಣ್ಣವ್ರು ಬಿಟ್ಟು ದೊಡ್ಡವರು ಹೋಗ್ಬೇಕಾದ್ರೆ ಏನು ಬೇಕಾಗಿಲ್ಲ, ಸಣ್ಣ ಅಪ್ಪಣೆ ಬೇಕಿಲ್ಲ. ಆದರೆ ಅನ್ಯತ್ರಾಪಿ ತದ ಅನುಸರಣೆ ಆಗಲೂ ಕೂಡ ಅದು ಅನುಸರಣೆ ಮಾಡಿದರೆ ತತ್ ಪ್ರೀತಿ ವಿಶೇಷೋ ಭವೇದಿ, ಭಾಳ ಪ್ರೀತಿ ಬರುತ್ತೆ ಅವರಿಗೆ. ತದ್ ಅನುಸರಣಮಿತಿ ಚೇತ್ ಸಮಹ ಸಮಾಧಿ, ಸರಿ ಅದೇ ರೀತಿ ಇಲ್ಲೂ ಕೂಡ ಸತ್ಯಂ. ನ ಗುರೋರ್ ಅನುಜ್ಞೆಯ ಭೋಜನೆ ಕಿಂಚಿತ್ ಉಪಕಾರ ತೇನ ಭೋಜನೇನ ಮಹಾಫಲ ಪ್ರಾಪ್ತೋ ತಸ್ಯ ಉಪಯೋಗ. ನಿಜ ಎಲ್ಲೋ ಒಂದು ಕಡೆ ಗುರುಗಳು ಅಪ್ಪಣೆ ಇಲ್ಲದೆ ಊಟ ಮಾಡ್ತಾನೆ ಅದು ಸರಿನೇ, ಆದರೆ ಮಹಾಫಲ ಬರೋಕ್ಕಾರೆ ಏನು ಮಾಡಬೇಕದು, ಅಪ್ಪಣೆ ತಗೊಂಡು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮಲ್ಲಿ ಏನಿದೆ, ಸ್ನಾನಕ್ಕೆ ಅಪ್ಪಣೆನ ನೈವೇದ್ಯಕ್ಕೆ ಅಪ್ಪಣೆನ ಹಾಗೆಲ್ಲ ಕೇಳೋ ಪದ್ಧತಿ ಯಾತಕ್ಕಿದೆ ಅಂದರೆ ಮಹಾಫಲ ಬರುತ್ತೆ ಅಂತ ಅರ್ಥ. ಹಾಗೆ ತಗೊಳ್ಳದೆ ಮಾಡಿದ್ರೂ ಫಲ ಬರುತ್ತೆ, ಆದರೆ ಅಷ್ಟು ಫಲ ಬರೋದಿಲ್ಲ. ಅದು ಯಾರು ಯಾರೋ ಪೇಪರ್ ಬೇಕಾಗಿರ್ತಾರೆ, ಅವ್ರು ಇಟ್ಕೊಂಡಿರ್ತಾರೆ ಟೇಬಲ್ ಮೇಲೆ ಕಿತ್ಕೊಂಡ್ಬಿಡ್ತಾನೆ, ನನಗೆ ಪೇಪರ್ ಬೇಕು ಅಂತೇಳಿ. ಅವ್ರು ಏನು ಮಾಡ್ತಾರೆ, ಸುಮ್ಮನೆ ಇರ್ತಾರೆ, ಬೈಯೋದಿಲ್ಲ, ಹಾಳಾಗೋರು ಸುಮ್ಮನೆ ಇರ್ತಾರೆ. ಅದು ಕೇಳಿ ತೊಗೊಂಡು ಏನು ಮಾಡ್ತಾರೆ, ಅವ್ರಿಗೆ ಭಾರಿ ಇದರಿಂದ ಕೊಡ್ತಾರೆ, ಪ್ರೀತಿಯಿಂದ ಕೊಡ್ತಾರೆ. ಆದ್ದರಿಂದ ಅಪ್ಪಣೆ ತಗೊಳ್ಳೋ ಅವತ್ತ ಕಡ್ಡಾಯ ಇರೋ ಪ್ರಸಂಗಗಳು ಬೇರೆ, ಆಪ್ಷನಲ್ ಆದಾಗಲೂ ಕೂಡ ಅಪ್ಪಣೆ ತೊಗೊಂಡಾಗ ಏನಾಗುತ್ತೆ, ಅದರಿಂದ ವಿಶೇಷ ಪ್ರೀತಿ ಬರುತ್ತೆ. ಅದರಿಂದಾಗಿಯೇ ಇದೇ ರೀತಿ ಕೂಡ ವೃದ್ಧಿಪಿ ಚೀರವಸ್ತ್ರವನ್ನು ಧರಿಸಬಹುದು, ಆದರೆ ಗುರುಗಳ ಅಪ್ಪಣೆ ಅಂತ ವ್ರತ ಮಾಡಿಕೊಂಡ್ರೆ ಏನಾಗುತ್ತಾಗ ಭಾರಿ ಫಲ ಬರುತ್ತೆ ಅಂತ ಹೇಳ್ತಾರೆ. ಇದು ಭಾರಿ ವಿಶೇಷ ಇದು ಏನೋ, ಅದಕ್ಕೆ ಯಾತಕ್ಕೆ ಅಂದರೆ ಇದು ಫಲ ಜಾಸ್ತಿ ಬರಲಿ ಎಂಬ ದೃಷ್ಟಿಯಿಂದ ಕೇಳ್ತಾರೆ. ವೈಷ್ಣವ ಗುರುಗಳು ಸಿಗಲಿಲ್ಲ, ವೈಷ್ಣವರನ್ನು ಕೇಳೋದಾಗ ಸದಾಚಾರಿಗಳನ್ನು ಕೇಳೋದು, ಆ ಮೂಲಕ ದೇವರೊಳಗೆ ನಿಂತು ಅಪ್ಪಣೆ ಕೊಡ್ತಾನೆ ಅಂತ ಅರ್ಥ. ಸತ್ಯಂ ನ ಗುರೋರ್ ಅನುಜ್ಞೆಯ ಭೋಜನೆ, ಯಾರು ಮುಖ್ಯರು ಸಿಗದೆ ಹೋದಾಗ ಇನ್ಚಾರ್ಜ್ ಇರ್ತಾರಲ್ಲ ಆ ಥರ, ಏನೇ ಆದರೂ ಕೂಡ ತಾನೇ ಇದು ಮಾಡಾಗಿಲ್ಲ, ಇನ್ಚಾರ್ಜ್ ಒಂದು ವ್ಯವಸ್ಥೆ ಹೇಗಿರ್ತದೋ, ದೇವರು ಯಾವಾಗಲೂ ಏನಿಟ್ಟು ಸನ್ನಿಧಾನ ಇಟ್ಟಿರ್ತಾನಲ್ಲ ಅದೇ ಇನ್ಚಾರ್ಜ್ ಇತ್ತು ಹಾಗೆ. ಗುರೋರ ಅನುಜ್ಞೆಯ ಭೋಜನೆ ಕಿಂಚಿದ ಉಪಕಾರ ತೇನ ಭೋಜನೇನ ಮಹಾಫಲ ಪ್ರಾಪ್ತೌ ತಸ್ಯ ಉಪಯೋಗ, ಅತಏವ ಅನುಜ್ಞಾ ಪ್ರಾರ್ಥನಾಯಾಂ ಶ್ರೀಹರೇ ಪ್ರಸಾದೋಸ್ತು ಇತಿ ವದಂತಿ ಇತಿ ಚೇತ್. ಅದಕ್ಕೇನೆ ಅನುಜ್ಞೆ ಕೇಳೋದು ಊಟ ಕೊಡ್ಬೋದಾಗಿ ಅಂತಾರೆ ಅವರು, ಹರಿಪ್ರಸಾದೋಸ್ತು ಅಂತ ಹೇಳ್ತಾರೆ, ಗೊತ್ತಾಯ್ತಾ, ಅದು ಅಪ್ಪಣೆ ಕೊಡೋ ರೀತಿಯದು. ಚೇತ್ ಸಮಯೇವ ಸಮಾಧಿ, ಅಲ್ಲೂ ಕೂಡ ಹೇಗೋ ಇಲ್ಲೂ ಹಾಗೇನೆ. ಅಲ್ಲಿ ತಾತ್ಪರ್ಯ ಏನು ಹೇಳಿದರು ಅಂದರೆ, ಊಟ ಭೋಜನ ಮಾಡಬೇಕಾದ್ರೆ ಗುರುಗಳ ಅಪ್ಪಣೆ ಇಲ್ಲದವ್ರು ಹಾಗೆ ಭೋಜನ ಮಾಡ್ತೀವಲ್ಲ ಹಾಗೆ ಮಾಡ್ಬೋದು ಅಂತ ಕೇಳಿದರೆ ಭೋಜನ ಮಾಡೋಕ್ಕೆ ಅಪ್ಪಣೆ ಬೇರೆದೇ ಇರಬಹುದು, ಆದರೆ ಅಪ್ಪಣೆ ತೊಗೊಂಡು ಮಾಡಿದ್ರೆ ಫಲ ಜಾಸ್ತಿ ಬರುತ್ತೆ. ಅದೇ ರೀತಿಯೇ ಚೀರವಸನ ಧಾರಣೆಗೆ ಗುರುಗಳ ಅಪ್ಪಣೆ ಬೇಕಿಲ್ಲದೇ ಇರಬಹುದು, ಆದರೂ ರಥವನ್ನಾಗಿ ಗುರುಗಳ ಅಪ್ಪಣೆ ತೊಗೊಂಡು ಮಾಡಿದ್ರೆ ಏನಾಗುತ್ತದೋ, ಮಹಾಫಲಕ್ಕೆ ಕಾರಣ ಆದ್ದರಿಂದ ತೊಗೊಂಡು ಮಾಡಬೇಕು ಅಂತ ಹೇಳಿದ್ದಾರೆ. ಇದು ವಿಶೇಷ ಅಂಶ ಇದೆ. ಯಾವುದೇ ವಿಷಯವನ್ನು ಹಾಗೆ ಮಾಡೋದಕ್ಕೂ ಅನುಮತಿ ತೊಗೊಂಡು ಮಾಡೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಅದಕ್ಕೆ ವ್ರತ ಉಪವಾಸ ಏನೇ ಮಾಡಬೇಕಾದ್ರೂ ಏನು ಮಾಡ್ತಾರೆ, ಫಸ್ಟು ದೊಡ್ಡವರಿಗೆ ಅಪ್ಪಣೆ ತೊಗೊಂಡು ಮಾಡಬೇಕಾದ ಪದ್ಧತಿ. ಚೀರವಸನೇನ ಮಹಾಫಲಮಿತಿ ಚೇತ್ ಭೋಜನೇನಾಪಿ ಸತ್ಯ ಅನುಸಂಧಾನೇ ತತ್ಫಲಂ ಕೇನಾಪಿ ವಕ್ತುಮ ಶಕ್ಯಮಿತಿ ಚೇತ್ ಸವೇವ ಸಮಾಧಿ. ಅದೇ ರೀತಿ ಚೀರವಸನದ ಏನು ಮಹಾಫಲ ಇದೆ ಅಂತ ಕೇಳಿದರೆ, ಭೋಜನದಲ್ಲಿ ಹೇಗೆ ಅದೃಷ್ಟವಾದ ಕಷ್ಟಫಲ ಕಾಣೋದಿಲ್ಲ ನಮಗೆ, ಅದೃಷ್ಟವಾದ ಮಹಾಫಲ ಇದೆ. ಯಾರಾದ್ರು ಕೇಳಿದೆ ಈ ಭಾರಿ ಒಳ್ಳೆಯವರವರು ಯಾವುದೇ ವಿಚಾರದ ಮಾಡೋದಿಲ್ಲ ಅಂತ ತಕ್ಷಣ ಸರ್ಟಿಫಿಕೇಟ್ ಕೊಟ್ಟೇ ಬಿಡ್ತಾರೆ. ಆದರೆ ಇದರಲ್ಲೂ ಕೂಡ ಏನಿದೆ ಅಂತ ಕೇಳಿದರೆ, ದೊಡ್ಡವರು ಅಪ್ಪಣೆ ತೊಗೊಂಡು ಮಾಡಿದಾಗ ಫಲ ವಿಶೇಷ ಇದೆ. ಶುಕಾದಿ ಭೋಜನೆ ತಥಾ ದುಷ್ಟಮಿತಿ ಚೇತ್ ದ್ರೌಪದ್ಯಾದಿ ವಸನದಾನೇಪಿ ದೀಯತಾಂ ದುಷ್ಟಿ ನಲ್ವಂ ನನ್ವಲಂ ವಾದೇನ. ಇನ್ನು ಶುಕಾದಿ ಭೋಜನೆ ತಥಾ ದುಷ್ಟಮಿತಿ ಚೇತ್, ಶುಕಾದಿಗಳ ಭೋಜನದಲ್ಲಿ ಮಾಡಿಸಿದ ಶ್ರೀನಿವಾಸ ಕಲ್ಯಾಣ ಪ್ರಸಂಗದಲ್ಲಿ ಮಾಡಿಸಿದ್ರಲ್ಲ ಹಾಗೆ ಫಲ ಕಂಡಿದೆ. ದ್ರೌಪದ್ಯಾದಿ ವಸನದಾನೇಪಿ ದೀಯತಾಂ ದುಷ್ಟಿ, ದ್ರೌಪದಿ ವಸನ ವಸ್ತ್ರದಾನ ಇತ್ಯಾದಿಗಳಲ್ಲೂ ಕೂಡ ಇಂಥ ಪ್ರಸಂಗ ಕಂಡಿದೆ. ಮಹಾ ತಾತ್ಪರ್ಯ ಏನು ಅಂದರೆ, ದ್ರೌಪದಿ ದೇವಿಗೆ ಸ್ವತಃ ಮಾಡಿಕೊಳ್ಳೋ ಸಾಮರ್ಥ್ಯ ಇದೆ. ದೇವ್ರನ್ನ ಕೇಳಿದ್ರೆ ಅಪ್ಪಣೆ ತೊಗೊಂಡ್ರು ಅಂತ ಅಷ್ಟೇ ಅರ್ಥ. ದೇವ್ರನ್ನ ಕೇಳಿದ್ರೆ ಏನರ್ಥ, ಅದಕ್ಕೆ ಅಪ್ಪಣೆ ಸ್ವೀಕಾರ ಮಾಡಿದ್ರು ಅಂತ ಅರ್ಥನೇ ಹೊರತು ಬೇರೆ ಅಲ್ಲ. ನಾನು ಶುಕಾದಿ ಭೋಜನ ಅಂತ ಹೇಳಿ ಎರಡು ಅರ್ಥ. ಶುಕಾಚಾರ್ಯ ಮೊದಲಾದವರು ಭೋಜನ ಮಾಡಿ ಶ್ರೀನಿವಾಸ ದೇವರಿಗೆ ಆ ರೀತಿ ಮಹಾಫಲ ಬಂತಲ್ಲ, ಹಾಗೆ ಆ ರೀತಿ ಅರ್ಥ. ಇನ್ನು ಗಿಳಿ ಮೊದಲಾದವಳಿಗೆ ಭೋಜನ ಹಾಕಿದಾಗಲೂ ಕೂಡ ಕೃಷ್ಣ ವಿಷ್ಣು ದೇವರು ಪ್ರೀತನಾಗಲಿ ಅಂತ ಹಾಕೋದು ಬೇರೆ, ಗಿಳಿ ಬದುಕಲಿ ಅಂತ ಹಾಕೋದು ಬೇರೆ. ಅಲ್ಲಿ ಎಷ್ಟು ವ್ಯತ್ಯಾಸ ಇದೆ ಆ ರೀತಿನೇ. ಪ್ರಾರ್ಥನೆ ಮಾಡಿದ ಯಾವ ದೃಷ್ಟಿಯಿಂದ, ಅನೇಕ ಹೇಳಿದ್ದೀರಿ ಆಗ್ಲೇ, ಪ್ರಾರ್ಥನೆ ಮಾಡೋದು ಒಳಗಿರ್ತಕ್ಕಂಥ ಬೇರೆಯವರಿಗೋಸ್ಕರ ಬಂದು ತಾವು ಕೂಡ ಅಪ್ಪಣೆ ತಗೊಳ್ಳೋ ದೃಷ್ಟಿಯಿಂದ, ವಸ್ತ್ರವನ್ನು ಬೆಳೆಸೋ ಶಕ್ತಿ ಅವರಿಗೆ. ಉದಾಹರಣೆ ಹೇಳಿಲ್ಲ ಯಾಕೆ, ಬುದ್ಧಿ ಹಾಕೊಂಡು ತಗೋಬೇಕಾದ್ರೇ ವಸ್ತ್ರ ವೃದ್ಧಿ ಮಾಡ್ಕೋತೇನೆ, ಅವ್ರಿಗೆ ಆ ಶಕ್ತಿ ಇದೆ ಗೊತ್ತಾಯ್ತಿಲ್ಲ. ಆದರೆ ಅಪ್ಪಣೆ ತಗೊಂಡು ಮಾಡಬೇಕು ವಿತ್ ಪರ್ಮಿಷನ್, ಹ್ಯಾಂಗ್ ಮಾಡಬೇಕು ಅರ್ಥ. ಅದನ್ನು ಅರ್ಥ ಪ್ರಾರ್ಥನೆ ದೋಷ ಅಲ್ಲ, ಅದು ವ್ರತ ಭಂಗ ಆಗೋದಿಲ್ಲ ಅದರಿಂದ. ಅದೇ ಹೇಳಿದ್ದು, ಪ್ರಾರ್ಥನೆ ಮಾಡಿದ್ದು ಕೂಡ ಯಾತಕ್ಕೋಸ್ಕರ, ಒಂದು ಮುಖ್ಯವಾದ ತಮಗೋಸ್ಕರ ಏನು ಬೇಕೇ ಇಲ್ಲ ಅವರಿಗೆ, ಯಾತಕ್ಕೆ ಅವ್ರಿಗೆ ಅಸಾಮರ್ಥ್ಯ ಭಾವತೆ ಅನುಭಾವ ಅದು ಎಡ ಮುಖೋಪಿ ವಾಗ್ಮಿ ಇದ್ದೇ ಇದೆ. ಇದು ದೇವ್ರ ಪ್ರಾರ್ಥನೆ ಯಾತಕ್ಕೆ ಮಾಡಿದ್ರು ಅಂದರೆ, ದೇವ್ರ ಪ್ರಾರ್ಥನೆ ಯಾವಾಗಲೂ ಮಾಡೇ ಮಾಡ್ತಾರೆ, ಆದರೂ ಕೂಡ ವಸ್ತ್ರಕ್ಕೋಸ್ಕರ ಯಾತಕ್ಕೆ ಮಾಡಿದ್ರು ಅಂತ ಕೇಳಿದರೆ, ಒಳಗೆಲ್ಲ ಇದ್ದಾರೆ ಅವರಿಗೆಲ್ಲ ಕೂಡ, ಅವ್ರಿಗೆ ವಸ್ತ್ರ ದೇವ್ರು ಡೈರೆಕ್ಟ್ ಕೊಡೋದಿಲ್ಲ, ಅವ್ರಿಗೆ ಯಾರ ಮೂಲಕ ಕೊಡ್ತಾನೆ, ಇವ್ರ ಮೂಲಕನೂ ಕೊಡೋದು, ಅದಕ್ಕೆ ಅಪ್ಪಣೆ ಗೊತ್ತಾಯ್ತು. ಆ ರೀತಿ ಅಪ್ಪಣೆ ತೊಗೊಳೋದು ಭಾರಿ ಶ್ರೇಷ್ಠ ಕೆಲಸ, ಅದನ್ನು ಮಾಡಿದ್ದು. ಇದರಿಂದ ಸ್ವಾರಸ್ಯ ಅಂತ ಕೇಳಿದರೆ, ಸ್ನಾನ ಮಾಡೋಕ್ಕೆ ಅಪ್ಪಣೆ ಕೇಳಿದ, ಇದು ಬೇಡಿಕೆಯಲ್ಲ. ಏನಂತ ತೇನ ತಕ್ತೇನ ಹುಂಜೀತಾಹ ಮಾಗ್ರದ ಕಷ್ಟ ಶುದ್ಧನಮ್ಮ ಅಂತೇಳಿ ಯಾರನ್ನೂ ಅಪ್ಪಣೆ ಕೇಳೋದಿಲ್ಲ ಅನ್ನೋ ಆ ಥರ ಅರ್ಥ ಮಾಡ್ಕೋಬಾರ್ದು. ಅಲ್ಲಿ ಆ ಅಪ್ಪಣೆ ಹೇಳಿ, ಅಲ್ಲಿ ಏನು ಹೇಳಿ ಬೇಡಬಾರದು ಅಂತ ಹೇಳಿದ್ರು, ಅಪ್ಪಣೆ ತೊಗೊಳೋದು ಬೇರೆ ಬೇಡೋದು ಬೇರೆ. ಅರ್ಥ ಆಯ್ತಾ? ಈಗ ಇವತ್ತು ಕಾಲೇಜಿನಲ್ಲಿ ಇರ್ತಾನೆ, ತಾವು ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಏನೋ ಬೇಕಾಗುತ್ತೆ ಕೇಳ್ತಾನೆ, ಅದು ಯಾಚನೆ ಅಂತ ಕರೆಯೋದಿಲ್ಲ ಅದು, ಗೊತ್ತಾಯ್ತಾ? ಇಂಡೆಂಟ್ ಮಾಡಿ ತೊಗೊಂಡ್ಬಿಡ್ತಾನೆ ಅಷ್ಟೇ ಹೊರತು ಅದಕ್ಕೇನಂತಲ್ಲ ಬೇಡಿಕೆ ಅಂತ ಅರ್ಥ ಅಲ್ಲ, ಅದು ಡಿಮ್ಯಾಂಡ್ ಇದ್ದಾಗ ಆ್ಯಕ್ಚುಲಿ ಅದನ್ನು ರಿಕ್ವೆಸ್ಟ್ ಫಾರ್ಮಲ್ ಕೊಡ್ತಾನೆ ಅಷ್ಟೇ, ತಿಳಿತಾ? ಆದರೆ ಯಾವುದು ತನಗಿಲ್ಲದನ್ನ ಅನಿವಾರ್ಯ ತನ್ನ ಸ್ವಂತಕ್ಕೋಸ್ಕರ ಕೇಳ್ತಾನಲ್ಲ ಅದೇನದು, ಅದು ಯಾಚೆ ಅದನ್ನು ಮಾಡಬಾರ್ದು ಯಾವಾಗಲೂ ಕೂಡ. ಈ ಪ್ರಾರ್ಥನೆ ಎಂಬುದು ಎಂದು ಯಾಚನೆ ಗುಂಪಿ ಸೇರೋದಿಲ್ಲ. ಪರಮಾರ್ಥ ಏವ ಕಥ್ಯತಾಂ ಕಥ್ಯತೆ ಯಥಾಹಿ ಕಶ್ಚಿತ್ ಸಂಸಾರಿ ಚೀರವಸನ ತ್ಯಕ್ವಾ ನೂತನ ಸಂಗೃಹಾತಿ ನ ತಥಾ ಅಯಂ ಭಾಗವತ ಧರ್ಮಾಣಾಂ ಅನುಷ್ಠಾತ ಕಿಂತು ಯದ್ಭೋಗಾಯ ಶರೀರಂ ಸಂಗೃಹೀತಂ ತದೇವ ಸ್ವೀಕೃತೇ ನತ್ತು ಅಭಿನವಂ ಕೋ ಅರ್ಥ. ಇಷ್ಟೆಲ್ಲ ಹೊರಗಿನ ಅರ್ಥ ಹೇಳ್ಬಿಟ್ಟು ಕೊನೆಗೆ ಒಂದು ಹೊಸ ಅರ್ಥ ಹೇಳ್ತಾರೆ. ಇದೆಲ್ಲ ಇವರೆಲ್ಲ ಹೇಳೋದು ಹಾಗೇನೆ, ಕೊನೆಗೆ ಹೊರಗಿನ ಅರ್ಥವನ್ನು ಪ್ರೂವ್ ಮಾಡಿಬಿಟ್ಟು ಒಳಗೆ ಇನ್ನೊಂದು ಅರ್ಥ ಇದೆ. ಚೀರವಸನವನ್ನು ಉಡೋದು ಒಂದು ಏನರ್ಥ ಅಂದರೆ ತಿಳಿಸ್ತಾರೆ, ಯಥಾಹಿ ಕಶ್ಚಿತ್ ಸಂಸಾರಿ ಚೀರವಸನಂ ತ್ಯಕ್ತ್ವಾ ನೂತನಂ ಸಗೃಹಾತ್. ಒಬ್ಬ ಸಂಸಾರಿಯಾದವನು ಚೀರವಸನವನ್ನು ಬಿಟ್ಟುಬಿಟ್ಟು ಏನು ಮಾಡ್ತಾನೆ, ಒಳ್ಳೆ ಹೊಸ ವಸ್ತ್ರ ತೊಡ್ತಾನೆ, ಹಬ್ಬ ಬಂತಲ್ಲ ಹಬ್ಬದಲ್ಲಿ ಚೇಂಜ್ ಮಾಡ್ತಾನೆ. ತದಪ್ಪೇವಮಿತಿ ನ ತಥಾ ಅಯಂ ಭಾಗವತ ಧರ್ಮಾಣಾಂ ಅನುಷ್ಠಾತ, ಭಾಗವತ ಅನುಷ್ಠಾನವನ್ನು ಹಾಗೆ ಮಾಡಬಾರ್ದು, ಹೇಗೆ ಮಾಡಬೇಕು ಅವನು. ಕಿಂತು ಯದ್ಭೋಗಾಯ ಶರೀರಂ ಸಂಗೃಹೀತಂ ತದೇವ ಸ್ವೀಕರುತ್ತೆ ನತು ಅಭಿನವಂ ಕೋರ್ಥ. ದೇವರು ಎಂಥ ದೇಹ ನಮಗೆ ಕೊಟ್ಟಿರ್ತಾನೋ, ಅದು ಎಂಥ ದೇಹ ಬೇಕಾದರೂ ಆಗಲಿ, ಗೊತ್ತಾಯ್ತಾ? ಆವ ಕುಲದವನಾದೇ ನಿನ್ನಾವ ಅಂತ ಹೇಳ್ತಾರಲ್ಲ ಆ ಥರ ದೇವ ಏನು ಮಾಡ್ತಾನೆ, ಅದನ್ನು ಪ್ರೀತಿಯ ದೇವರು ಕೊಟ್ಟಿತ್ತು ಚೀರವಸನ. ಹೇಗೆ ದಾರಿಯಲ್ಲಿ ಸಿಕ್ಕೋ ವಸ್ತ್ರವನ್ನು ತಗೊಂಡು ಅದರ ಮೇಲೆ ತನ್ನ ಜೀವನವನ್ನು ಸಾಗಿಸ್ತಾನೋ, ಹಾಗೆ ದೇವರು ಕೊಟ್ಟ ದೇಹವನ್ನು ಬೈಕೊಳ್ಬಾರ, ಗೊತ್ತಾಯ್ತಾ? ಅದನ್ನು ದೇವರು ಕೊಟ್ಟಿದ್ದಂದ್ರೆ ಗ್ರಾಹ್ಯ. ಅದಕ್ಕೆ ಚೀರವಸನ ಶಿಕ್ಷೆ ಇತ್ತಂದ್ರೇನು, ದೇವರು ಎಂಥ ದೇಹ ಬೇಕಾದರೂ ಕೊಟ್ಟಿರಲಿ, ದೇವ್ರು ಕೊಟ್ಟಿದ್ದಾದ್ರಿಂದ ಏನು ಮಾಡ ಅದರಲ್ಲೇ ಸಾಧನೆ ಮಾಡಬೇಕು ಹೊರತು ಏನು ಮಾಡಬಾರ್ದು, ಅದು ಬೇಕು ಇದು ಬೇಕು ಅಂತ ಅಪೇಕ್ಷೆ ಪಡಬಾರ್ದು. ಇದು ಚೀರವಸನಂ ಶಿಕ್ಷೆ, ಭಾರಿ ಇಂಪಾರ್ಟೆಂಟ್ ಇದು. ನತ ಅಭಿನವಂ, ಅಭಿನವ ಅಂದರೆ ಹೊಸ್ತು, ಹೊಸ್ತನ್ನು ಕೆಡಬಾರ್ದು. ಕೂರ್ಥ ಅಮಾಯೆಯ ಭಗವದ್ಭಕ್ತಿಯ ಯುಕ್ತ ತದ್ಭಕ್ತೇಷ್ವಪಿ ತಾರತಮ್ಯೇನ ತದ್ಯುಕ್ತ ನಿಷ್ಕಾಮೋ ಮಹತಾಂ ನಿಂದಯ ಸ್ವಾತ್ವ ಪ್ರಶಂಸೆಯ ಚ ವಿರಹಿತ ತತ್ತತ್ ಕಾಲಪ್ರಾಪ್ತ ಕಾಮಾದ್ಯುದ್ರೇಕ ಸಹಿಷ್ಣು ಸರ್ವಶಬ್ದಾನಾಂ ಭಗವನ್ನಾಮತಯ ಅನುಸಂಧಾತ ತತಏವ ತೇಷಾಮನ್ಯತ್ರ ಅಪ್ರಯುಕ್ತ ತ್ರಿಷ್ವಪಿ ಕರಣೇಷು ಏಕವಿಧ ಪ್ರವೃತ್ತಿಮಾನ್ ದೇಹೇಂದ್ರಿಯ ವ್ಯಾಪಾರಾನ್ ಸರ್ವಾನಪಿ ಭಗವದ್ದೇವ ಯೋಜಯೇತ್ ನ ಕ್ರೋಧಃ ಯಥಾ ದುಃಖಂ ಹೇಯಂ ತಥೈವ ಹಿ ಕಾಮುಷ್ವಿಕಂ ವೈಶೇಕಂ ಸುಖಮಿತಿ ಜ್ಞಾನಂ ಶ್ರೀಹರಿಚ್ಛಯ ಪ್ರಾಪ್ತಂ ದುಃಖಮಪಿ ಸುಖಮಿವ ಸಾದರಂ ಭುಂಜಾನಃ ಸ್ವಾತ್ಮನಿಸ್ಥಿತಂ ಆದಾನಾದಿ ಸಕಲ ವ್ಯಾಪಾರಾಣಾಂ ಕರ್ತಾರಂ ಉಭಯಜ್ಞಾನಸ್ಯ ದಾತಾರಂ ಆತ್ಮನಾಂ ಅಂತಃಪುರುಷನಾಮಕಂ ಬಹಿಸ್ಥಿತಂ ಜ್ಞಾನಕರ್ಮ ಉಭಯಫಲದಾತಾರಂ ತತಏವ ಪಾತಾರಂ ಕಾಲನಾಮಕಂ ಸದೈವ ಭಾವಯನ್ ತತ್ರ ಆಲಸ್ಯಾದೌ ಅನ್ಯತ್ರಾಪಿ ಪ್ರಾಣಬೃಹನ್ಮಾತ್ರೇಷು ಏವಮೇವ ರೂಪದ್ವಯಂ ವಿಭಾವಯನ್ ಕರ್ತೃತ್ವಂ ಭೋಕ್ತೃತ್ವಂ ಶರೀರೇಂದ್ರಿಯಾದಿ ಸ್ವಾಮಿತ್ವಂಚ ತಸ್ಮಿನ್ನೇವ ಸನ್ನ್ಯಸ್ಯ ಶಯನಾಸನಾದೌ ಸರ್ವತ್ರ ಶ್ರೀಹರಿಮೇವ ಚಿಂತಯಾನಃ ಯಾವತ್ ಪ್ರಾರಬ್ಧಂ ಶರೀರಂ ತಾವದೇವ ಅನುಭವನ್ ಕುರ್ವನ್ನಪಿ ಕರ್ಮಾಣಿ ನ ಪುನಃ ಶರೀರಾರಂಭಕಾಣಿ ಕರೋತಿ ಇತಿ. ಇಷ್ಟು ಇಡೀ ಇವರು ಹೇಳಿದ ಸಮರಿ, ಇಷ್ಟೊತ್ತೇನು ಪ್ರಕರಣ ಹೇಳಿದೆ ಎಲ್ಲ ಪ್ರಕರಣ ಸಮರಿ ಮಾಡ್ತಾ ಇದ್ದಾರೆ. ಅಮಾಯೆಯ ಭಗವದ್ಭಕ್ತಿಯ ಯುಕ್ತ, ಮೊದಲು ನಿಷ್ಕಪಟವಾದ ಭಕ್ತಿ ಮಾಡಬೇಕು, ಕಪಟವಾದ ಭಕ್ತಿಯನ್ನು ಮಾಡಬಾರದು. ತದ್ಭಕ್ತೇಷ್ವಪಿ ತಾರತಮ್ಯೇನ ತದ್ಯುಕ್ತ, ದೇವರಲ್ಲಿ ನಿಷ್ಕಪಟವಾದ ಭಕ್ತಿ, ಉಳಿದವರಲ್ಲಿ ತಾರತಮ್ಯ ಕ್ರಮದಲ್ಲಿ ಭಕ್ತಿ. ನಿಷ್ಕಾಮಃ ಯಾವುದೇ ಕರ್ಮಫಲವನ್ನು ಕೇಳಬಾರದು. ಮಹತಾಂ ನಿಂದಯ ಸ್ವಾತ್ವ ಪ್ರಶಂಸೆಯ ಆಚೆ ವಿರಹಿತ, ಮಹಾನಿಂದಾವರ್ಜನ ಪ್ರಕರಣ, ಆತ್ಮಪ್ರಶಂಸಾವರ್ಜನ ಪ್ರಕರಣ. ಮಹಾತ್ಮರ ನಿಂದೆಯನ್ನು ಮಾಡಬಾರದು, ತನ್ನನ್ನು ಪ್ರಶಂಸೆ ಮಾಡಿಕೊಳ್ಳಬಾರದು. ತತ್ತತ್ಕಾಲ ಪ್ರಾಪ್ತ ಕಾಮಾದ್ಯುದ್ರೇಕ ಸಹಿಷ್ಣು, ಆಯಾ ಕಾಲದಲ್ಲಿ ಬರತಕ್ಕಂಥವುಗಳನ್ನು ಸಹಿಸಬೇಕು. ಆಯಾ ಕಾಲಕ್ಕೆ ಸಂಸಾರ ಅಂದರೆ ಬರ್ತಾನೆ ಇರುತ್ತೆ, ಸಹಿಸ್ಕೋಬೇಕು. ಸರ್ವಶಬ್ದಾನಾಂ ಭಗವನ್ನಾಮತಯ ಅನುಸಂಧಾತ, ಸರ್ವಶಬ್ದ ವಾಚ್ಯತ್ವವನ್ನು ದೇವರಿಗೆ ತಿಳ್ಕೊಂಡು ಯಾವುದೇ ಹೆಸರು ಬಂದು ಎಲ್ಲಿ ಸಮನ್ವಯ ಮಾಡಬೇಕು ಅದನ್ನು ದೇವರನ್ನು ಹೇಳುತ್ತೆ, ಸಮನ್ವಯ ಮಾಡಿಬಿಡಬೇಕು. ನಮಗೆ ನದಿ ಹರಿತಾ ಇದೆ ಜೋರಾಗಿ, ಮುಂದೆಲ್ಲ ಹುಡ್ಕೊಂಡು ಹೋಗೋದಿಲ್ಲ ನಾವು, ಒಂದು ಗ್ಯಾರಂಟಿ ಏನದು, ಸಮುದ್ರ ಸೇರುತ್ತೆ ಅಷ್ಟು ಗ್ಯಾರಂಟಿ. ಹರಿಯೋ ನದಿ ಎಲ್ಲಿಗೆ ಹೋಗಬೇಕದು, ಸಮುದ್ರ ಸೇರಲೇಬೇಕು. ಹೆಸರು ಅಂದಮೇಲೆ ಏನಾಗಬೇಕದು, ದೇವ್ರನ್ನ ಹೇಳಬೇಕು ಅಷ್ಟೇ. ನಾವು ಹುಡ್ಕೊಂಡು ಸಮುದ್ರ ಟೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ ನದಿನ. ಆ್ಯಕ್ಚುಲಿ ಏನದು, ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಛತಿ ಸಾಗರ, ಅದು ನಮ್ಗೆ ಅರ್ಥ ಆಗಿಬಿಟ್ಟಿದೆ. ಅದೇ ರೀತಿ ನಾಮ ಅಂತ ಅಷ್ಟೇ ಏನು ಮಾಡಬೇಕು, ದೇವ್ರು ಹೇಳುತ್ತೆ ಅಷ್ಟೇ, ಸಿಂಪಲ್. ಅದಕ್ಕೆ ಹೇಳ್ತಾರೆ ಅನುಸಂಧಾತ, ಯಾವುದೇ ಹೆಸರನ್ನು ಘಟ ಪಟ ಏನೇ ಹೆಸರು ಬರಲಿ ದೇವರನ್ನು ಹೇಳುತ್ತೆ. ತತಏವ ದೇಶ ಮನ್ಯತ್ರ ಅಪ್ರಯುಕ್ತ, ಆದ್ದರಿಂದನೇ ಬೇರೆ ಕಡೆಯ ಪದ ಉಪಯೋಗಿಸ್ಬಾರ್ದು. ಕೆಲವು ಪದಗಳನ್ನು ದೇವರಿಗೆ ಆದ ಮೀಸಲ ಪದಗಳನ್ನು ಏನು ಮಾಡಬೇಕು, ಬೇರೆ ಕಡೆ ಏನು ಮಾಡಿದ್ರು ಉಪಯೋಗಿಸ್ಬಾರ್ದು. ದೇಶ ಮನ್ಯತ್ರ ಅಪ್ರಯುಕ್ತ, ಅದು ಆ್ಯಕ್ಚುಲಿ ಅಫೆನ್ಸ್ ಅದು. ಒಂದು ಡೈರೆಕ್ಟರ್ ಅಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹಾಕ್ಕೊಂಡ್ರೆ ಅಫೆನ್ಸ್ ಅದು. ತನಗೆ ಎಷ್ಟಿದೆ ಅದನ್ನು ಅದಕ್ಕಿಂತ ಹೆಚ್ಚು ಉಪಯೋಗಿಸಾಗಿಲ್ಲ ಅದನ್ನು. ಅದು ಎಲ್ಲ ಶಬ್ದಗಳನ್ನ ಯೋಗ್ಯತೆ ನೋಡ್ಕೊಂಡು ಉಪಯೋಗಿಸ್ಬೇಕು. ಅದು ಮುಖ್ಯವಾಗಿ ದೇವರು ಹೇಳುತ್ತೆ ಎಂಬುದನ್ನು ಬಿಡಬಾರದು. ತ್ರಿಷ್ವಪಿ ಕರಣೇಶು ಏಕವಿಧ ಪ್ರವೃತ್ತಿಮಾನ್, ತ್ರಿಷ್ವಪಿ ಕರಣೇಶು ತ್ರಿಕರಣ ಶುದ್ಧಿ ಅಂತೀವಲ್ಲ ಹಾಗೆ, ಮನಸ್ಸು ಮಾತು ಕೃತಿ ಇವುಗಳಲ್ಲಿ ಏಕವಿಧ ಪ್ರವೃತ್ತಿಮಾನ್, ಯಾವುದೇ ವಿಧವಾದಂತಹ ವಂಚನೆ ಮೋಸ ಇರಬಾರದು. ದೇಹೇಂದ್ರಿಯ ವ್ಯಾಪಾರಾನ್ ಸರ್ವಾನಪಿ ಭಗವತ್ತೇವ ಯೋಜಯನ್, ದೇಹ ಇಂದ್ರಿಯ ವ್ಯಾಪಾರಾನ್ ಸರ್ವಾನ್, ದೇಹ ವ್ಯಾಪಾರ ಇಂದ್ರಿಯ ವ್ಯಾಪಾರ, ದೇಹದ ಚಟುವಟಿಕೆ ಇಂದ್ರಿಯಗಳ ಚಟುವಟಿಕೆಗಳನ್ನು ಎಲ್ಲವನ್ನೂ ಕೂಡ ಭಗವತಿಯೇವ ಯೋಜೆಯನ್, ಕೃಷ್ಣಾರ್ಪಣ ದೇವ್ರಿಗೆ ಒಪ್ಪಿಸಬೇಕು. ಕಾಯೇನ ವಾಚ ಮನಸೇಂದ್ರಿಯ ಇರುವ ಅಂತ ಒಪ್ಪಿಸಬೇಕು. ಅಕ್ರೋಧ ಕೋಪಗೊಳ್ಳಕ್ಕೆ ಹೋಗಬಾರ್ದು. ಯಥಾ ದುಃಖಂ ಹೇಯಂ ತಥೈವ ಐಹಿಕಾಮುಷ್ಮಿಕಂ ವೈಷಯಿಕಂ ಸುಖಮಿತಿ ಜಾನನ್, ನಮಗೆ ದುಃಖ ಹೇಗೆ ಹೇಯನೋ ಐಹಿಕಾಮುಷ್ಮಿಕ ವೈಷಯಿಕ ಸುಖ ಕೂಡ ಹೇಯನೆ. ಗೊತ್ತಾಯ್ತಾ, ದುಃಖ ಹೇಯ ಲೌಕಿಕತ್ತು, ಸುಖನೂ ಹೇಯ ಲೌಕಿಕತ್ತು. ಜಾನನ್ ಶ್ರೀ ಹರಿಚ್ಛಯ ಪ್ರಾಪ್ತಂ ದುಃಖಮಪಿ ಸುಖಮಿವ ಸಾದರಂ ಭುಂಜಾನಃ, ದೇವರ ಇಚ್ಛೆಯಿಂದ ಬರತಕ್ಕಂಥ ದುಃಖವನ್ನು ಕೂಡ ಏನು ಮಾಡಬೇಕು, ಸುಖದಂತೆ ಅದನ್ನು ಎಂಜಾಯ್ ಮಾಡಬೇಕು. ಸ್ವಾತ್ಮನಿ ಸ್ಥಿತಂ ತನ್ನೊಳಗಿರತಕ್ಕಂಥ ಬಿಂಬರೂಪ, ಆದಾನಾದಿ ಸಕಲ ವ್ಯಾಪಾರಾಣಾಂ ಕರ್ತಾರ, ಆದಾನ ತಗೊಳ್ಳೋದು ಆದಿ ಬುಡ್ದೆಲ್ಲ ಸೇರ್ಕೊಂಡ್ಬಿಡುತ್ತೆ. ಆದಾನಾದಿ ಕಾರಣ ಪಾದರಾಯಣ ಬಾಹಿ ಸತ್ರಾಣ, ಎಲ್ಲದಕ್ಕೂ ದೇವರೇ ಕಾರಣ. ಆದಾನಾದಿ ಸಕಲ ವ್ಯಾಪಾರಾಣಾಂ ಕರ್ತಾರ, ತಗೊಳ್ಳೋದು ಬಿಡೋದು ಮತ್ತು ಪ್ರತಿಯೊಂದು ವ್ಯಾಪಾರನೂ ದೇವರೇ ಮಾಡಿಸ್ತಾನೆ. ಉಭಯ ಜ್ಞಾನಸ್ಯ ದಾತಾರಂ, ಎರಡು ಜ್ಞಾನವನ್ನು ಕೊಡ್ತಾನೆ, ಹೊರಗಿನ ಜ್ಞಾನ ಒಳಗಿನ ಜ್ಞಾನ, ಪುರುಷ ರೂಪದ ದೇವರ ಜ್ಞಾನ, ಈಶ್ವರ ರೂಪದ ದೇವರ ಜ್ಞಾನ, ಒಳಗಿರೋ ರೂಪ ಹೊರಗಿರೋ ರೂಪ ಹೇಳಿದ್ದಾರೆ ಈಗಾಗಲೇ. ಎರಡು ವಿಧ ಜ್ಞಾನವನ್ನು ದೇವರೇ ಕೊಡಬೇಕು. ಅಥವಾ ಲೌಕಿಕ ಪಾರತ್ರಿಕ ಎರಡು ಜ್ಞಾನನೂ ದೇವರೇ ಕೊಡಬೇಕು. ಆತ್ಮನಾಮ್ ಅಂತಃಪುರುಷನಾಮಕಂ ಬಹಿಸ್ಥಿತಂ ಜ್ಞಾನಕರ್ಮ ಉಭಯ ಫಲದಾತಾರಂ, ಹೊರಗಿರ್ತಕ್ಕಂಥ ಪುರುಷರೂಪ, ಹೊರಗಿರ್ತಕ್ಕಂಥ ಜ್ಞಾನಕರ್ಮ ಉಭಯ ಫಲದಾತೃವಾದ ಈಶ್ವರ ರೂಪ. ತತೇವ ಪಾತಾರಂ, ಅವನೇ ಕಾ ಪಾತಾರಂ ಪಾರಮೇಶ್ಯಂ ಅಂತ ಹೇಳೋದಿಲ್ಲ, ರಕ್ಷಣೆ ಮಾಡವನು ಪಾತ ಪಾತಾರಂ ದ್ವಿತೀಯ ಏಕವಚನ. ಕಾಲನಾಮಕಂ, ಕಾಲನಾಮಕನಾದ ಶ್ರೀಹರಿಯನ್ನ ಸದೈವ ಭಾವಯನ್, ಸದಾ ಧ್ಯಾನ ಮಾಡ್ತಾ. ತತ್ರ ಆಲಸ್ಯಾದೌ ಅನ್ಯತ್ರಾಪಿ ಪ್ರಾಣಭನ್ಮಾತ್ರೇಷ್ವೇವಮೇವ ರೂಪದ್ವಯಂ ವಿಭಾವಯನ್. ತತ್ರ ಆಲಸ್ಯಾದೌ ಅನ್ಯತ್ರಾಪಿ, ಅರ್ಥಾದ ಆಲಸ್ಯಾದಿಗಳು ಬಂದಾಗ ಸಾಮಾನ್ಯ ರೂಪಾದ ಚಿಂತನೆ ಮಾಡಬೇಕು. ಅದಕ್ಕೆ ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು, ರೋಗಾದಿ ಕಾರಣದಿಂದ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋಕ್ಕಾಗದೆ ಹೋದರೆ, ಹೆಚ್ಚು ದೇವರ ಸ್ಮರಣೆ ಮಾಡೋಕ್ಕಾಗದೆ ಹೋದರೆ ಕೊನೆಗೆ ಆತ್ಮ ಸ್ವಾಮಿ ಅಂತಾರೂ ಮಾಡಬೇಕು ಕೊನೆ ಪಕ್ಷ. ಅದನ್ನು ಹೇಳ್ತಾರೆ, ವಿಭಾವಯನ್ ಕರ್ತೃತ್ವ ಭೋಕ್ತೃತ್ವ ಶರೀರೇಂದ್ರಿಯಾದಿ ಸ್ವಾಮಿತ್ವಂಚ ತಸ್ಮಿನ್ನೇವ ಸನ್ಯಸ್ಯ. ಕರ್ತೃತ್ವ ಭೋಕ್ತೃತ್ವ ಶರೀರೇಂದ್ರಿಯ ಸ್ವಾಮಿತ್ವ ಎಲ್ಲವನ್ನೂ ಯಾರಲ್ಲಿ ಅರ್ಪಿಸಬೇಕು? ದೇವರಿಗೆ ಒಪ್ಪಿಸಬೇಕು. ಸೇನಾಸನಾದವು ಸರ್ವತ್ರ ಶ್ರೀಹರಿಮೇವ ಚಿಂತೆಯಾನಃ, ಸೇನಾ ಆಸನ ಮೊದಲಾದ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರನ್ನೇ ಚಿಂತಿಸಬೇಕು. ಬಲವಾಗಲಿ ಏಳುವಾಗಲಿ ಅಂತ ಹೇಳ್ತಾರಲ್ಲ ಹಾಗೆ. ಯಾವತ್ ಪ್ರಾರಬ್ಧಂ ಶರೀರಂ ತಾವದೇವ ಅನುಭವನ್, ಆ ದೇಹ ಅಪರೋಕ್ಷ ಬಂದ ಮೇಲೆ ಈ ದೇಹ ನಮಗೆ ಹೇಗಿರುತ್ತೆ ಅಂತ ಕೇಳಿ, ಎಂಥ ದೇಹ ಕೊಟ್ಟರೋ ಅದು ಶಿರವಸನ ಇದ್ದಾಗಿರುತ್ತೆ. ಶಿರವಸನ ಇದ್ದಾಗ ಲೆಕ್ಕ ಯಾತಕ್ಕೆ, ಅವ್ರಿಗೆ ಜ್ಞಾನ ಬಂದು ಹೋಗಿಬಿಟ್ಟಿದೆ ದೇಹ ಪ್ರಾಕೃತ ದೇಹ ಅಂತ ಗೊತ್ತಾದ್ರಿಂದ ಅಸಹ್ಯ ಬಂದುಬಿಡುತ್ತೆ. ಆದರೆ ದೇವರು ಕೊಟ್ಟಿದ್ದಾದ್ರಿಂದ ಯಾವತ್ ಪ್ರಾರಬ್ಧಂ ಶರೀರಂ ತಾವದೇವ ಅನುಭವನ್, ಪ್ರಾರಬ್ಧ ಇರೋವರೆಗೂ ದೇಹ ಬಿಡಾಗಿಲ್ಲ. ಆತ್ಮಹತ್ಯೆ ಮಾಡಿಕೊಂಡ್ರೆ ಮಹಾಪಾಪ ಅದು, ಜಡ ಬರ್ತಾರ ನನಗೆ ಜಿಂಕೆ ಜನ್ಮ ಬಂತು ಕಷ್ಟ ಸಾಯಲಿಲ್ಲ, ಕಾಲ ಬರೋವರೆಗೂ ಕಾದ ಆಮೇಲೆ ದೇಹ ಬಿಟ್ಟು ಅವಸರ ಪಟ್ಟರೆ ಅಪರಾಧ. ಅದಕ್ಕೆ ಅದು ಒಳ್ಳೇದು ಅಷ್ಟು ಕೆಟ್ಟದ್ದು, ಎಂಥ ಒಳ್ಳೆ ದೇಹ ಕೂಡ ಪ್ರಾಕೃತ ಅಂದರೆ ಕೆಟ್ಟದ್ದೇ ಅದು, ಗೊತ್ತಾಯ್ತಾ? ಪ್ರಾಕೃತ ಅಂದರೆ ಏನದು? ಮೈಲಿಗೆ ಬೆಟ್ಟೆ, ಎಷ್ಟು ಸ್ವಚ್ಛ ಇದ್ರೂ ಮೈಲಿಗೆ ಬೆಟ್ಟೆನೆ, ಆ ಥರ ಮಡಿದ ಎಷ್ಟು ಹರಿದಿದ್ರೂ ಮಡಿ ಬೆಟ್ಟೆನೆ. ಸೊ ಅಪ್ರಾಕೃತ ದೇಹಕ್ಕೂ ಪ್ರಾಕೃತ ಭಾಳ ವ್ಯತ್ಯಾಸ ಇದೆ. ಅದನ್ನು ಬೇಸರ ಪಟ್ಕೋಬಾರದು. ಅವಾಗ ಏನು ಮಾಡಬೇಕು? ದೇವರಿರಬೇಕು, ಚೀರವಸನ ಇದ್ದಾಗ ಅಂತ ದೇಹವನ್ನು ಹಾಗೆ ಧಾರಣೆ ಮಾಡಿ, ಅದೇ ಚೀರವಸನ ಶಿಕ್ಷೆ. ಇತ್ತಕ್ಕೆ ಲಿಂಕ್ ಕೊಡ್ಲಿಕ್ಕೆ ಇಷ್ಟೆಲ್ಲ ಹೇಳಿದ್ದವರು. ಇದೆಲ್ಲ ಮಾಡಿ ಜ್ಞಾನ ಬಂದುಬಿಡ್ತು, ದೇಹ ಬಿಟ್ಟು ಬಿಡ್ಬೋದು ಅಂತ ಕೇಳಿದ್ರೆ ಬಿಡ್ಲಕ್ಕೆ ಹೋಗಬಾರ್ದು. ದೇವ ಎಲ್ಲಿವರೆಗೂ ಪ್ರಾರಬ್ಧ ಇರಬೇಕು ಅಂದರೆ ದೇಹ ಇರಬೇಕು ಅಲ್ಲಿವರೆಗೂ ಕೂಡ, ಅದಕ್ಕೆ ತಕ್ಕಂತೆ ವರ್ತಿಸಬೇಕು. ಕುರುವನ್ನಪಿ ಕರ್ಮಾಣಿ ತಪುನ ಶರೀರಾರಂಭಕಾಣಿ ಕರೋತಿ ಇತಿ. ಆಮೇಲೆ ಕರ್ಮಾಚರಣೆ ಮಾಡಿರ್ಕೊಂಡು ಹೇಗೆ ಮಾಡಬೇಕು ಅಂದರೆ, ಇನ್ನೊಂದು ದೇಹ ಬರೋಕ್ಕೆ ಕಾರಣ ಆಗಬಾರ್ದು, ಆ ರೀತಿ ಇರಬೇಕು, ಹುಷಾರಾಗಿರಬೇಕು. ಇನ್ನೊಂದು ದೇಹಕ್ಕೆ ಲಿಂಕ್ ಸಿಗದಂತೆ ಅಲ್ಲಿ ಕೊನೆ ಆಗಬೇಕು, ಆ ರೀತಿ ಅನುಭವಿಸ್ಬೇಕು ಹೊರತು ಮತ್ತೊಂದು ಆಗಬಾರ್ದು. ಯಾವುದೋ ಡ್ಯೂ ಇತ್ತು ಕಟ್ಟಿದೆ, ತಡ ಮಾಡಿದೆ, ಇನ್ನು ಮತ್ತೆ ಅವ್ರು ಏರೋ ಶುರು ಆಗ್ತಾರೆ, ಮತ್ತೆ ಅದಕ್ಕೆ ಲಿಂಕ್ ಶುರು, ಒಂದಕ್ಕೊಂದು ಲಿಂಕ್ ಅದು ಹಾಗಿರಬಾರ್ದು, ಕ್ಲೋಸ್ ಮಾಡಬೇಕು. ಆದಷ್ಟು ಕೂಡ ಆ ರೀತಿ ಬದುಕಿದರೆ ಮತ್ತೆ ಹುಟ್ಟಿ ಬರೋದಿಲ್ಲ. ಇದಿಷ್ಟು ಕೂಡ ಶೀರವಸನ ಕ್ಷೇತ್ರಕ್ಕೆ ಲಿಂಕ್ ಇದೆ. ಆದ್ದರಿಂದ ಈ ಹೊರಗಿನ ಯಾವುದೋ ಒಂದು ವಸ್ತ್ರ ಉಟ್ಕೊಂಡು ಹೋಗೋದು ಲೌಕಿಕ ಧರ್ಮ, ಇದು ನಮ್ಮ ದೇಹವೇ ಶೀರವಸನ. ಆದ್ದರಿಂದ ಅದ್ರ ಬಗ್ಗೆ ಬಹಳ ಎಚ್ಚರದಿಂದ ಇರಬೇಕು, ಹೇಯತಾ ಬುದ್ಧಿ ಇರಬಾರ್ದು. ಅದು ದೇವರು ಕೊಟ್ಟಿದ್ದು, ಆದ್ದರಿಂದ ಅದನ್ನು ಉಪಯೋಗಿಸಲೇಬೇಕು. ಆದರೆ ಮೊಹಮ್ಮಕಾರ ಇಟ್ಕೊಳ್ಬಾರ್ದು. ಆ ರೀತಿ ಬ್ಯಾಲೆನ್ಸ್ ಮಾಡೋದಕ್ಕೆ ಶೀರವಸನ ಶಿಕ್ಷೆ ಇತ್ತು ಅಂತ ಕರೀತಾರೆ ಅಂತ ಹೇಳಿ. ಇಷ್ಟೆಲ್ಲ ಒಂದು ಭಾಗ ಇದೆ. ಸಂತೋಷಂ ಶಿಕ್ಷೆ, ಇನ್ನು ಸಂತೋಷ ಆಗಿರೋದನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳಿ. ಸಂತೋಷ ಅಂದರೆ ಸಂತೃಪ್ತಿಯಿಂದ ಇರೋ ಅಭ್ಯಾಸ ಮಾಡಬೇಕು. ಯಾವಾಗಲೂ ಕೊರಗೋದು, ಅನೇಕ ದಿನಗಳಿಗೆ ಏನಿರುತ್ತೆ ಅಂದರೆ ಯಾವಾಗಲೂ ಓಡಾಡ್ತಿರ್ತಾರೆ, ಅದಿಲ್ಲ ಇದಿಲ್ಲ ಅಂತ ಹಾಗಿರಬಾರ್ದು. ಎದುರುಚ್ಛಾಲಾಭ ಸಂತುಷ್ಟ, ಅದೇ ಸಂತೋಷಂ ಶಿಕ್ಷೆ ಇತ್ತಂದ್ರೇನು? ದೇವರು ಕೊಟ್ಟದಲ್ಲಿ ಸುಖವಾಗಿರಬೇಕು. ನಾನು ವಾರ್ತಾ ಸಂಚಯ ಶಾಲೀನಂ ಶಿಲೋಂಚಯಿತಿ ಜೀವಿಕಾ ಚತುಷ್ಟಯಂ ವಿಹಿತಂ. ಏಕಾಸ್ಕಂದ್ರೆ ಹೇಳ್ತಾರೆ, ವಾರ್ತಾ ಸಂಚಯ ಶಾಲೀನ ಶಿಲೋಂಚ ಅಂತ ಬದುಕಲಿಕ್ಕೆ ನಾಲ್ಕು ವೃತ್ತಿಗಳು ಬ್ರಾಹ್ಮಣನಿಗೆ ವಿಶೇಷ. ತತ್ರ ಅಸಂಚಯ ಐತೆ ಸ ಯಮೇಶು ಪರಿಗಣಿತ. ಅಸಂಚಯ ಅಂದ್ರೇನು? ಕೂಡಿಡದೇ ಇರೋದು, ಗೊತ್ತಾಯ್ತಾ? ಕೂಡಿಡುವ ಅವತ್ತಿನ ಅವತ್ತಿಗೆ ಖರ್ಚು ಮಾಡಿಬಿಡೋದು, ಅದಕ್ಕೆ ಅಸಂಚಯ ಅಂತ ಕರೀತಾರೆ. ಯದಿ ಚ ಇತರೇಷಾಂ ತ್ಯಾಗ ಏವ ವಿವಕ್ಷಿತ ತರ್ಹಿ ಅಶ್ಚಾಪಿ ತ್ಯಾಗ ಏವ ಭವೇತ್. ಅಂದಮೇಲೆ ಅಸಂಚಯನ ಯಮದಲ್ಲಿ ಸೇರಿಸಿಬಿಟ್ಟಿದ್ದೀರಿ, ಇತರನ್ನು ಬಿಡೋದ ಇದನ್ನು ಬಿಡೋದು ಅಂತಲೇ ಅರ್ಥ. ಅಂದರೆ ಸಂಚಯ ಮಾಡದೇ ಇರಬಾರ್ದು ಅಂದರೆ ವೃದ್ಧನೂ ಮಾಡದೇ ಇರಬಾರ್ದು ಅಂತಲೇ ಅರ್ಥ. ವಿಹಿತಾನಾಂ ಮಧ್ಯೆ ಏಕ ಪಕ್ಷಪಾತ ಅಯೋಗ. ನಾಲ್ಕರಲ್ಲಿ ಒಂದನ್ನು ಯಮದಲ್ಲಿ ಸೇರಿಸಿದ ಮೇಲೆ ಉಳಿದ ಮೂರನ್ನು ಸೇರಿಸಬೇಕು. ಒಂದನ್ನು ಸೇರಿಸೋದಾತಕ್ಕೆ, ಒಂದನ್ನು ಬಿಡೋದನ್ನ ಯಾತಕ್ಕೆ ಅಂತ ಪ್ರಶ್ನೆ ಹಾಕ್ಕೊಂಡು, ತೇಷಾಮಪಿ ಗ್ರಾಹ್ಯತ್ವೇ ತನ್ಮಾತ್ರ ಗ್ರಹಣ ಅಯುಕ್ತಮಿತ್ಯತಃ ಸ್ವಾಶಯಂ ಪ್ರಕಟಯೆ. ತೇಷಾಮಪಿ ಗ್ರಾಹ್ಯತ್ವೇ, ಅವೆಲ್ಲವೂ ಅದೇ ಗುಂಪಿ ಸೇರೋದಾದರೆ ಯಮದಲ್ಲಿ ಒಂದನ್ನೇ ಯಾಕೆ ಸೇರಿಸಿದ್ರೆ ನೀವೀಗ ಅಂತ ಪ್ರಶ್ನೆ ಮಾಡ್ತಾರೆ. ಸಂತೋಷಂ ಶಿಕ್ಷೇತಿ ಅಯಮಾಶಯ. ಹಾ, ಸಂತೋಷಂ ಶಿಕ್ಷೇತ್ ಎಂಬುದು ಅದಕ್ಕೆಲ್ಲ ಉತ್ತರ. ಏನದಕ್ಕೆ ಅರ್ಥ ಅಂದರೆ ಅಯಮಾಶಯ, ಆಶಯ ಅಂದರೆ ಅಭಿಪ್ರಾಯ ಇದು. ಚತುರ್ವಿಧ ಅಪಿ ಗ್ರಾಹ್ಯಾಯೇವಾ, ಬದುಕಲಿಕ್ಕೆ ನಾಲ್ಕು ವೃತ್ತಿಗಳೇನಿವೆ? ವಾರ್ತಾ ಸಂಚಯ ಶಾಲೀನ ಶಿಲೋಂಚ, ನಾಲ್ಕು ಒಳ್ಳೆ ವೃತ್ತಿಗಳೇ. ತಥಾಪಿ ನ ತತ್ಕಥನ ವ್ಯಸನತೆಯಾ ಕ್ರಿಯತೆ, ಆದರೂ ಅದನ್ನು ಹೇಳಿದ್ದು ವ್ಯಸನವಾಗಿ ಉಪಯೋಗಿಸ್ಲಿಕ್ಕಲ್ಲ, ಯಾವುದಕ್ಕೆ ಅರ್ಹತೆ ಇದೆಯೋ ಅದನ್ನು ಮಾಡಬೇಕು ಅಂತ ನಿಯಮ. ಕಿನ್ನಾಮ ಉಪಾಸನಾಯ ವಿಘ್ನೋ ನ ಭಯವೇದಿತಿ ಏತದರ್ಥಮೇವ. ಏನೋ ಹಾಗಿರಿ ಹಾಗಿರಿ ಅಲ್ಲ, ಇದರ ತಾತ್ಪರ್ಯ ಅಷ್ಟೇ. ಏಕಾಶಿ ಉಪವಾಸ ಮಾಡಿ ಅಂತ ಕೇಳಿದರೆ ಅಲ್ಲಿ ತಾತ್ಪರ್ಯ ಅಲ್ಲ, ಸರಿ ಉಪಯೋಗ ಮಾಡಿಕೊಳ್ಳಿ ಅಂತ ಅರ್ಥ. ಅದು ಯಾವುದೇ ಒಂದು ಮಾತನ್ನ ಇಂಥ ಈ ರೀತಿ ವೃತ್ತಿ ಯಾತಕ್ಕೆ ಇರಬೇಕು ಅಂದರೆ ಸಾಧನೆ ಅನುಕೂಲ ಆಗುತ್ತೆ ಅಂತ ಅರ್ಥ. ಸಂಚಯ ಮಾಡಿದ್ರೆ ಏನಾಗುತ್ತೆ? ಅಟ್ಯಾಚ್ಮೆಂಟ್ ಹೇಳ್ಬೋದು, ಅದಕ್ಕೆ ಶುರುವಾಯಿತು. ಅದು ಸಂಚಯ ಮಾಡಿದೆ, ಇಡ್ ಬಿಡ್ಲಕ್ಕೊಂದು ಪಾತ್ರೆ ಬೇಕಾಯಿತು, ಪಾತ್ರೆಗೆ ದುಡ್ಡು ಬೇಕಾಯಿತು, ಅದು ಪಾತ್ರೆ ಮತ್ತೆ ಜಾಗ ಬೇಕಾಯಿತು, ಅದಕ್ಕೊಂದು ಕೆಲಸ ಹುಡುಕಿ ದೊಡ್ಡ ಸಂಸಾರ ಶುರುವಾಯಿತು. ಹೇಳ್ತಾರಲ್ಲ ಸನ್ಯಾಸಿ ಲಂಗೋಟಿ ಕಥೆ ಅಂತ ಹೇಳ್ತಾರಲ್ಲ, ಆ ಥರ ಸಂಸಾರ ಬೆಳೀತಾ ಹೋಗುತ್ತೆ. ಅದಕ್ಕೆ ಇಷ್ಟು ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಅಸಂಚಯ ಬೆಸ್ಟ್ ಆತಕ್ಕೆ ಅಂದರೆ ಕೂಡಿಡದೆ ಹೋದ ಮೇಲೆ ಮಿನಿಮೈಸ್ ಆಯಿತು, ಹೆಚ್ಚು ಬರದೇ ಇಲ್ಲ. ಅದಕ್ಕೋಸ್ಕರ ಹೇಳಿದ್ದೆ ಹೊರತು ಸುಮ್ಮನೆ ಅದನ್ನು ಯಾವುದೋ ಕೆಲವು ವ್ರತ ಅಂತ ಚಟ ಮಾಡಿ ಶುರು ಮಾಡಲಿಕ್ಕೆ ಮಾಡ್ತಿರ್ತಾರೆ. ನಾನು ಅದನ್ನು ಇದನ್ನು ಅದಕ್ಕೆ ಮಾಡುವ ಉಪಯೋಗ ತಗೋಬೇಕಾದ್ರಿಂದ ಅರ್ಥ ಆಯ್ತಾ? ಉಪಯೋಗ ತಗೊಳ್ಳೋದು ಅಂದ್ರೆ ಏನು? ವ್ರತ ಮಾಡಿದ್ರಿಂದ ಅಂತಃಕರಣ ಶುದ್ಧಿ ಮೊದಲಾದ ಬಂದಾಗ ಜ್ಞಾನ ಕಾರ್ಯಕ್ಕೆ ಬಹಳ ಅನುಕೂಲ ಆಗುತ್ತೆ. ಅಡ್ವಾಂಟೇಜ್ ತಗೊಳ್ಳೋದ್ರೆ ಏನು ಉಪಯೋಗ? ಅದರಿಂದ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಇವತ್ತಾಗಿರೋದು ಹಾಗೇನೆ, ಒಳ್ಳೆ ಬ್ರಾಹ್ಮಣ ದೇಹ ಅಡ್ವಾಂಟೇಜ್ ತಗೋಬೇಕಾದ್ರಿಂದ, ಒಳ್ಳೆ ಕೆಲಸ ರಜೆ ಕೂತ್ರೆ ಏನು ಉಪಯೋಗ ಅದರಿಂದ? ಗೊತ್ತಾನೆ, ಒಳ್ಳೆ ಕಾರು ಗ್ಯಾರೇಜ್ ಹೊರಗೆ ತೆಗೆಯೋದಿಲ್ಲ, ನಾನು ಇಂಪೋರ್ಟೆಡ್ ಕಾರ್ ಅಂತ ಹೊರಗೆ ಇಟ್ಕೊಂಡ್ಬಿಟ್ರೆ ಅದು ವೇಸ್ಟ್. ಅದು ಇನ್ವೆಸ್ಟ್ ಮಾಡಿದ್ದೆಲ್ಲ ವೇಸ್ಟ್ ಆಯಿತು. ಅದು ಉಪಯೋಗ ಮಾಡ್ಕೊಳ್ಳೋದೆ ಹೋದರೆ ಕಾರ್ ವೆಹಿಕಲ್ ಒಳ್ಳೆಯದು ಕೆಟ್ಟದ್ದು ಅಂಬೋದು ಉಪಯೋಗ ಯಾವಾಗದು? ಪ್ರಯೋಗ ಮಾಡಿದೆ. ಊಟ ಮಾಡಿದ್ವಿ ಯಾವ ಅಡುಗೆ ಆದರೆ ಏನಂತೆ? ತಿನ್ನೋದಿಲ್ಲ ಅಂದಮೇಲೆ ಏನಾಡಿದ್ರು ಅಷ್ಟೇ, ಅದು ಉಪಯೋಗ ಇಲ್ಲ. ಇವತ್ತು ಅನೇಕ ಜನಕ್ಕೆ ಅದು ಗೊತ್ತಿಲ್ಲ. ವ್ರತ ಉಪವಾಸಾದಿಗಳನ್ನು ಅವನೇ ಎಂಡ್ ಅಂತ ತಿಳ್ಕೊಂಡು ಮಾಡಿದರೆ ಅರ್ಥ ಇಲ್ಲ, ಅದು ಉಪಯೋಗ ಮಾಡಬೇಕು. ವಿಘ್ನೋ ನ ಭವೇದಿತ್ ಏತದರ್ಥಮೇವ, ಅದು ವಿಘ್ನಗಳು ಬರ್ಬ ಉಪಾಸನಾಯ ವಿಘ್ನ ನ ಭವೇ. ಅದೆಲ್ಲ ಇನ್ನೊಂದು ಕಡೆ ಕಾನ್ಸಂಟ್ರೇಟ್ ಮಾಡಿ ಡೈವರ್ಟ್ ಆಗಿಬಿಟ್ರೆ ಮೈಂಡು, ವಿಘ್ನ ಬರುತ್ತೆ, ಅದು ಬರಬಾರದು. ವಿನಾ ತಥಾಚ ಯಥಾ ವಿಘ್ನೋ ನ ಭವೇತ್ ತಥಾ ವರ್ತಿತವ್ಯಂ ಇತಿ. ವಿಘ್ನ ಬರದಂತೆ ಸಾಧನೆ ಮಾಡ್ಕೋಬೇಕು. ಅದು ನಾವು ಮಾಡ್ತಿರೋ ತಪ್ಪು, ಟೈಮ್ ಸಿಗಲ್ಲ ಟೈಮ್ ಸಿಗಲ್ಲ ಅಂತಾರೆ. ಟೈಮ್ ಸಿಗೋ ಮಾಡ್ಕೊಂಡಿಲ್ಲ ಫಸ್ಟು, ಬೇರೆ ಎಲ್ಲ ಕೆಲಸಕ್ಕೆ ಟೈಮ್ ಇಟ್ಕೊಬಿಟ್ಟಿದ್ರು ಸಿಗೋದಿಲ್ಲ ಅಂದರೆ ನ್ಯಾಚುರಲಿ ಸಿಗೋದೇ ಇಲ್ಲ. ಅದಕ್ಕೆ ನೀವು ಮಾಡಿಕೊಂಡ್ರೆ ಟೈಮ್ ಸಿಗುತ್ತೆ ಹೊರತು ಯಾವ್ದು ಆಫೀಸ್ಗೆ ಹಾಕಿ ಟೈಮ್ ಅಟೆಂಡ್ ಮಾಡ್ತೀವಿ ನೋಡಿ, ಊಟ ಊಟೇ ಹೋಗ್ಬಿಡ್ತಾನೆ ಅಡಿಗೆ ಆಗದೆ ಹೋಗ್ಬಿಟ್ರೆ. ಯಾಕೆ? ಭಾರಿ ಇಂಪಾರ್ಟೆಂಟು, ಅದು ಅದು ಇಂಪಾರ್ಟೆನ್ಸ್ ಗೊತ್ತಿದೆ ಅವನಿಗೆ. ಆ ರೀತಿಯಿಂದ ಅಭ್ಯಾಸ ಮಾಡಬೇಕು. ಇವತ್ತು ಆಗೋದಿಲ್ಲ ಅಂತ ಕೂತವ್ರು ಜನ್ಮಪೂರ್ತಿ ಆಗೋದಿಲ್ಲ ಅಂತಲೇ ಕೂತಿರ್ತಾರೆ, ಅದಾಗಬಾರ್ದು. ಅದಕ್ಕೆ ಅಯಂ ವಿಚಾರ್ಥೋ ವಿನಾ ವಚನಂ ಕಥಂ ಪ್ರತೀಯೇತ. ಆದ್ದರಿಂದ ಈ ಅರ್ಥ ಯಾವಾಗ ಗೊತ್ತಾಗುತ್ತೆ? ವಚನ ಹೇಳದೆ ಹೋದ್ರೆ ಗೊತ್ತಾಗೋದಿಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೆ. ಇತ್ಯತಃ ತದು ಅನುವಾದೇನ ಅಯಮರ್ಥ ಪ್ರದರ್ಶ್ಯತೆ. ಅದು ಹೇಳೋದಕ್ಕೋಸ್ಕರ ಅರ್ಥವನ್ನು ಹೇಳಿದ್ದು. ಅನುವಾದಶ್ಚ ಉಪಲಕ್ಷಣೆಯ ಅನ್ಯೇಷಾಂ ವಿಭವತ್ತೇವ ಅಥವಾ ಅನೇನೈವ ಅಭಿಪ್ರಾಯೇಣ ತಾವನ್ ಮಾತ್ರ ಗ್ರಹಣವಿತಿ. ಅದಕ್ಕೋಸ್ಕರನೇ ಅಭಿಪ್ರಾಯ ಇಟ್ಕೊಂಡೇ ಅದು ಹೇಳ್ತಾರೆ ಏನೋಬೋದನ್ನು ಮತ್ತೆ ತಿಳಿಸ್ತಾರೆ. ಅವಾಗ ಏನಾಗುತ್ತೆ? ಅಸಂಚಯ ಇತ್ಯಾದಿ ಮಾಡಿದಾಗ ಒಂದು ರೀತಿ ಅತೃಪ್ತಿ ಬರುತ್ತೆ, ನಾಳೆಗೆ ಏನು ಮತ್ತೆ ಯೋಚನೆ ಶುರು ಆಯ್ತಲ್ಲಪ್ಪ ಅಂತ ಕೊಡುವ. ಅದು ಸಂತೋಷ ಪಡೋದನ್ನು ಕಲಿಬೇಕು. ಇಲ್ಲ ಅನ್ನೋದ್ರಿಂದ ಏನು ಮಾಡಬೇಕು? ಅದಕ್ಕೆ ಸಂತೋಷ ಪಡೋದನ್ನು ಕಲಿಬೇಕು. ಕೊರಗೋದು ಮಾಡಿದ್ರೆ ಏನೋ ಹೇಳಿಬಿಟ್ಟಿದ್ದ ನಿರ್ವಾಹ ಇಲ್ಲಿ ಅದು ಕೆಲಸ ಮಾಡೋದಿಲ್ಲ, ಹೇಳಿದ್ರೆ ಬೈಕೊಂಡು ಮಾಡ್ತಿರ್ತಾರೆ, ತಪ್ಪದು. ಅದರಿಂದ ಕೆಲಸ ಮಾಡಿದ್ದು ಹೋಯಿತು, ಮಾಡಿದೇನೋ ಮಾಡಿದ, ಫಲ ಬರಲೇ ಇಲ್ಲ. ಆ ಥರ ಆಗಬಾರ್ದು. ಅದಕ್ಕೆ ಚೀರವಸನ ಮೊದಲಾದವುಗಳಾಗಲಿ ಇದನ್ನೇ ಆಗಲಿ ಸಂತೋಷದಿಂದ ಸ್ವೀಕಾರ ಮಾಡಬೇಕೆ ಹೊರತು ಬೇರೆ ರೀತಿಯಲ್ಲ. ಕಥಂ ಸಂತೋಷಂ ಶಿಕ್ಷೆಯಿದೆ ತೇತಾವತ ಅಯಮರ್ಥ ಸಿದ್ಧತಿ ಇತ್ಯತಃ ಶೇಷಪೂರ್ಣೇನ ವ್ಯಾಖ್ಯಾತಿ ಏನಕೇನ ಜಿತಿದಿ. ಅದಕ್ಕೆ ಸಂತೋಷಂ ಏನಕೇನ ಮುಂದೆ ಸೇರಿಸಿದರು. ಸಂತೋಷವಾಗಿರಬೇಕು ಅಂದರೆ ಏನರ್ಥ? ಏನಕ್ಕೇನ ಜಿತ್ತಿ, ಯಾವುದು ಬಂದರೂ ಸರಿನೇ, ಹೆಚ್ಚು ಬಂದರೂ ಸರಿ, ಕಡಿಮೆ ಬಂದರೂ ಸರಿ, ತೃಪ್ತಿ ಪಡಬೇಕು. ನಾ ಅಸ್ಮಾಕಂ ವೃತ್ತಿ ಪ್ರಭೇದ ವಕ್ತೃಣಾಂ ಇದಮೇವ ಕಾರ್ಯಮಿತಿ ಆಶಯ. ವೃತ್ತಿ ಇನ್ಸಿಸ್ಟ್ ಮಾಡ್ತಿರೋದು ನಾಲ್ಕರಲ್ಲಿ ಯಾತಕ್ಕೆ ಹೇಳುತ್ತೇವೆ ಅಂದರೆ ನಿನಗೆ ಯಾವ ಸಂತೋಷ ಆಗುತ್ತಪ್ಪ ಅದರಲ್ಲಿ ಅಷ್ಟೇ ಹೊರತು ನಮ್ಮ ನಿರ್ಬಂಧ ಇರೋದು ಹೊಟ್ಟೆನೋ ನೀವು ಉದ್ಧಾರ ಆಗಬೇಕು. ಅದಕ್ಕೆ ನಾಲ್ಕರಲ್ಲಿ ಯಾವ್ದು ಬೇಕಾದ್ರೂ ಆರಿಸ್ಕೋ, ಪ್ರೊವೈಡೆಡ್ ಅದು ಉಪಯೋಗ ಮಾಡ್ಕೋಬೇಕಷ್ಟೇ. ಕಿನ್ನಾಮ ಉಪಾಸಕೇನ ಚ ವಾರ್ತಾದಿನ ಲಬ್ಧೇನವ ಎದುರ್ಚ್ಛಯ ಲಬ್ಧೇನವ ಸಂತುಷ್ಟ ಮನಸ್ಸೈವ ಭಾವ್ಯ. ಸಂತುಷ್ಟ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕೆ ಹೊರತು ಅದರ ಬಗ್ಗೆ ಯಾವುದೇ ರೀತಿಯಲ್ಲಿ ಅಪ್ರೀತಿ ಹೊಂದಬಾರದು, ಅದು ಸಾಧನೆ ವಿಘ್ನ ಮಾಡುತ್ತೆ ಅಂತ ಹೇಳ್ತಾರೆ. ತಥಾ ಸತ್ಯವ ಉಪಾಸಾಯ ವಿಘ್ನೋ ನ ಭವೇದಿ. ಆ ರೀತಿ ಮಾಡಿದ್ರೆ ಉಪಾಸನೆ ವಿಘ್ನ ಬರೋದಿಲ್ಲ. ಇದ್ರೆ ಏನಾಗುತ್ತೆ ಅಲ್ಲಿಗೆ? ವಿಘ್ನ ಶುರುವಾಯಿತು. ನಾವು ಅಲ್ಲಿ ಯಾರ ಕಂಪೇರ್ ಅದಿರಬೇಕು ಇದಿರಬೇಕು ಸಾಧನೆ ಮಾಡ್ತಾ ಮಾಡ್ತಾ ಹೋಗಿ ಕೆಲಸನೇ ಆಗೋದಿಲ್ಲ. ಅದಕ್ಕೆ ಯಾವಾಗಲೂ ಕೆಳಗಿನ ಕಂಪೇರ್ ಮಾಡ್ಕೊಂಡ್ಬಿಟ್ಟು ಅದಕ್ಕಿಂತ ಎಷ್ಟೋ ಬೆಟರ್ ಅಂತ ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು. ವದನ್ಯದ್ ವಕ್ತವ್ಯಂ ತತ್ ಪ್ರಾಗೇವ ಉಕ್ತಂ ವಕ್ಷತೆ ಚ ಅನೇನ ಪೂರ್ವತ್ರ ಸಂತೋಷ ಇತಿ ವಿವೃತಂ ವೇದಿತವ್ಯಂ. ಹಿಂದೆ ಸಂತೋಷ ಹೇಳಿದ್ದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ, ವಿವೃತಂ ಅಂದರೆ ಎಕ್ಸ್ಪ್ಲೇನ್ ಮಾಡಿದಾಗಾಯ್ತು. ಸಂತೋಷ ಪಡೋದು ಅಂದರೆ ಏನು? ಯಾವುದು ಸರಿಯಾಗಿದ್ದ ಸಂತೋಷ ಪಡೋದಲ್ಲ, ಇವರು ಏನು ಕೊಟ್ಟರು ಸಂತೋಷ ಪಡೋದು ಅಭ್ಯಾಸ ಮಾಡಬೇಕು. ಅದು ಒಂದು ಸಾಧನೆಯ ಮುಖ. ಆ ಸಾಧನೆ ಎಲ್ಲಿ ಉಪಯೋಗ ಆಗುತ್ತೆ ಅಂತ ಕೇಳಿದ್ರೆ, ಯಾವ್ದು ಡಿಸ್ಟರ್ಬ್ ಮಾಡ್ಕೊಳ್ಳೋದೆ ಎದ್ದುಬಿಟ್ರೆ ಮನಸ್ಸಿಗೆ ಗುರಿ ಸಾಧಿಸ್ಲಿಕ್ಕೆ ಬರುತ್ತೆ. ಡಿಸ್ಟರ್ಬ್ ಮಾಡ್ಕೊಂಡ್ಬಿಟ್ರೆ ಅದರಿಂದಾಗಿ ಟೈಮ್ ವೇಸ್ಟ್ ಆಗ್ತಾನೆ ಇರುತ್ತೆ. ಕೆಲಸ ಅಂತ ಏನಾಗಲೇ ಇಲ್ಲ, ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಆದಷ್ಟು ಅದನ್ನು ಕಟ್ ಸ್ಟಾರ್ಟ್ ಮಾಡಿಬಿಟ್ಟು ಸಾಕು, ಸಂತೋಷವಾಗಿರೋ ಅಭ್ಯಾಸ ಮಾಡಬೇಕು. ಪರಾರ್ಥೇಹಾಂ ಶಿಕ್ಷಣೀಯ, ಪರಾರ್ಥೇಹಾಂ ಶಿಕ್ಷಣೀಯ. ಇನ್ನೊಬ್ಬರಿಗೋಸ್ಕರ ಬದುಕೋದ್ರ ಅಭ್ಯಾಸ, ಸ್ವಾರ್ಥ ಬಿಟ್ಟುಬಿಡಬೇಕು ಅಂತ. ಸ್ವಾರ್ಥ ಪರಾರ್ಥ, ಈಹ ಅಂದ್ರೆ ಅಪೇಕ್ಷೆ, ಇನ್ನೊಬ್ಬರಿಗೋಸ್ಕರವಾಗಿ ಸಹಾಯ ಇತ್ಯಾದಿ ಮಾಡೋ ಅಭ್ಯಾಸ ಮಾಡಬೇಕು ಅಂತ ಹೇಳಿದ. ನಾನು ಕರ್ಮಣ ಮನಸ ವಾಚ ಪರದ್ರವ್ಯೇಷು ನಿಸ್ಪೃಹ ಅಸ್ತೇಯಮಿತಿ ಸಂಪ್ರೋಕ್ತಂ ಇತಿ ಅನ್ಯತ್ರ ಅಸ್ತೇಯಂ ಅಸ್ತೇಯತೆಯ ಉಕ್ತ ನಿಸ್ಪೃಹ. ಹಿಂದೆ ನಿಸ್ಪೃಹ ಅಂತ ಹೇಳಿದಿರಿ, ಪರಾರ್ಥೇಹ ಅಂತ ಹೇಳ್ತೀರಿ, ಎರಡು ಒಂದೇ ಆಗುತ್ತಾ ಅಂತ ಕೇಳಿದರೆ ಒಂದೇ ಆಗೋದಿಲ್ಲ ಅಂತ ಹೇಳ್ತಾರೆ. ಅತ್ರ ಅಸ್ತೇಯ ಶಬ್ದಸ್ಯ ಅರ್ಥಾಂತರ ಪರತ್ತೇಪಿ ಪರದ್ರವ್ಯೇಷು ನಿಸ್ಪೃಹ ಇತಿ ಅಭಿಷಃ ತಾವದಭ್ಯುಪೇಯೇವ ತಸ್ಯಾಹ ಪಾತಕೇಶು ಪರಿಗಣಿತತೆಯ ತಸ್ಯ ಆಗಸ್ಯ ಅವಶ್ಯಕತ್ವ ತತ್ಯಾಗಸ್ಯ ಅವಶ್ಯಕತ್ವ. ಅದು ಯಾವುದದು ಕಡತನ ಅಂಬೋದು ಪಾಸಿಟಿವ್ ಪಾಪ ಅದು, ಇದು ಹಾಗಲ್ಲ ಇನ್ನೊಬ್ಬರಿಗೆ ಉಪಕಾರ ಮಾಡದೇ ಇರೋದು. ಪಾಪ ಅಲ್ಲದೆ ಹೋದರೂ ಕೂಡ ಪುಣ್ಯ ಆಗೋದಿಲ್ಲ, ಮಾಡಿದರೆ ಪುಣ್ಯ ಆಗುತ್ತೆ, ಮಾಡದೇ ಇರೋ ಒಂದು ರೀತಿ ದೋಷನೇ. ಆದರೆ ಅದರಂತೆ ಪಾಸಿಟಿವ್ ಅಲ್ಲ, ಕದಿಯೋದು ಇದೆ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕಿತ್ತು ಮಾಡಲಿಲ್ಲ, ಇನ್ನೊಬ್ಬರಷ್ಟು ಕದ್ದೇ ಬಿಟ್ಟ, ಅದು ಮಹಾಪಾಪ. ಆದರೆ ಇದು ಸಾಧನೆಗೆ ಅನುಕೂಲ ಆಗೋದಿಲ್ಲ. ಆದ್ದರಿಂದ ಪರಾರ್ಥೇಹ ಇರಬೇಕು ಯಾವಾಗಲೂ, ಸ್ವಾರ್ಥ ಬುದ್ಧಿಯನ್ನು ಬಿಟ್ಟು ಇನ್ನೊಬ್ರಿಗೋಸ್ಕರ ಮಾಡೋದನ್ನು ಅಭ್ಯಾಸ ಮಾಡಬೇಕು. ತತ್ ಕಥ ಮುಚ್ಚತೆ ಪರಾರ್ಥೇಶು ಪರದ್ರವ್ಯೇಷು ಅಪಿ ಇಹ ಶಿಕ್ಷಣೀಯ ಇತ್ಯಥ ಸತ್ಯಂ ಪರದ್ರವ್ಯೇಷು ನಿಸ್ಪೃಹ ಇತ್ಯಂಶಃ ಸ್ವೀಕರ್ತವ್ಯ ಇತಿ ತಥಾಪಿ ನಾತ್ರ ಸಾ ವಿವಕ್ಷಿತ ಕಿನ್ನಾಮ ಪರೋ ಮೋಕ್ಷ ಸಾಧನ ಅದನ್ಯಃ ತದ್ವಿರೋಧಿ ಚ ಯೋ ಅರ್ಥಃ ಸಾಧನ ಸಂಘ ತಸ್ಮಿನ್ ನೀಹ ಇಚ್ಛಾ ತದೀಕ್ಷಣ ಇತ್ಯರ್ಥಾಂತರಸ್ಯ ಸ್ವೀಕಾರಾದಿತ್ಯ ವಿಪ್ರೇತ್ಯ ತದ್ವ್ಯಾಖ್ಯಾತಿ ನೃಣಾಂ ವಿಪರ್ಯಯೇಹ ಇಚ್ಛಾ ಇತಿ. ಆಮೇಲೆ ಪರಾರ್ಥೆ ಅಂಬೋದಕ್ಕೆ ಹೊರಗಿನ ಅರ್ಥ ಏನು ಅಂದರೆ ನಮ್ಮ ಸ್ವಾರ್ಥ ಬಿಟ್ಟುಬಿಟ್ಟು ಪರರಿಗೋಸ್ಕರವಾಗಿ ಬರ್ತಾರೆ. ಸಂತೋಷಂ ಜನಯೇತ್ ಪ್ರಾಜ್ಞ ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಇವೆಲ್ಲ ಅದಕ್ಕೆ ಸೇರುತ್ತೆ. ಅದಕ್ಕಿಂತ ದೊಡ್ಡ ಅರ್ಥವನ್ನು ಹೇಳ್ತೇವೆ ಅಂತ ಹೇಳ್ತಾರೆ. ಅದು ಸಾಮಾನ್ಯ ಅರ್ಥಕ್ಕಿಂತ ದೊಡ್ಡ ಅರ್ಥ. ಅದಕ್ಕಿಂತ ದೊಡ್ಡ ಅರ್ಥ ಎಂದ್ರೇನು? ಪರಾರ್ಥ ಇಹ, ಪರ ಅಂದರೆ ಮೋಕ್ಷ ಸಾಧನ, ಪರಾರ್ಥ ಅಂತ ಹೇಳಿದರೆ ಅದನ್ನು ಬಿಟ್ಟು ಅದು ವಿರೋಧಿ, ಅದ್ರ ಬಗ್ಗೆ ಎಂದೂ ಕೂಡ ಅಪೇಕ್ಷೆ ಪಡಬಾರದು. ಮೋಕ್ಷ ಸಾಧನೆಯ ಹೊರತು ಮತ್ತೊಂದು ಗುರಿ ಇರಬಾರ್ದು. ಅಲ್ಲೇನು ಮಾಡಿದರೆ ಉಪಾಸನೆ ವಿಘ್ನ ಆಗದಂತೆ ನೋಡಿಕೊಳ್ಳಿ ಅಂತ ಹೇಳಿದರು. ಉಪಾಸ ವಿಘ್ನ ಆಗದಂತೆ ನೋಡಿಕೊಳ್ಳಿ, ಇದು ಪಾಸಿಟಿವ್ ಆಗಿ ಹೇಳ್ತಾರೆ. ಮೋಕ್ಷನೇ ಗುರಿ ಇರಬೇಕು. ಆ ರೀತಿಯಾಗಿ ಪರಾರ್ಥ ಇಹ, ಪರ ಅಂದರೆ ಶ್ರೇಷ್ಠ, ಅರ್ಥ ಅಂದರೆ ಪ್ರಯೋಜನ, ಇಹ ಅಂದರೆ ಅಪೇಕ್ಷೆ. ದೊಡ್ಡ ಗುರಿ ಇದ್ದವನಿಗೆ ಚಿಕ್ಕುರಿ ನೆಗ್ಲೆಕ್ಟ್ ಮಾಡಿಬಿಡ್ತಾನೆ. ಆ ಥರ ಭಾವನೆ ಇದ್ದು ತ್ಯಾತಕ್ಕೆ ರಥ ಉಪವಾಸ ಮಾಡೋಕ್ಕೆ ಬರುತ್ತೆ, ಎಷ್ಟೋ ತ್ಯಾಗ ಮಾಡೋಕ್ಕೆ ಬರುತ್ತೆ ಜ್ಞಾನಿಗಳಿಗೆ ಅಂದರೆ ದೊಡ್ಡ ಗುರಿ ಅವರಿಗಿದೆ, ಅದಕ್ಕೆ ಇದನ್ನು ತ್ಯಾಗ ಮಾಡ್ತಾರೆ. ಸಾಮಾನ್ಯರು ತ್ಯಾಗ ಮಾಡೋದಿಲ್ಲ, ಗುರಿನೇ ಇಲ್ಲ ಅವರಿಗೆ. ಮತ್ತು ಇದೇ ಜನ್ಮನೇ ಮತ್ತು ಮುಂದಕ್ಕಿಲ್ಲೇ ಇಲ್ಲ, ದೇವರಿದ್ದಾನೆ, ಧರ್ಮ ಯಾವುದ್ರ ಜ್ಞಾನ ಇಲ್ಲ ಅಂತ ಕೇಳಿದರೆ ಯಾವ ರಥ ಉಪವಾಸ ಮಾಡೋ ಬುದ್ಧಿ ಅವನಿಗೆ ಬರೋದಿಲ್ಲ. ಯಾತಕ್ಕೆ? ಎಂಜಾಯ್ ಮಾಡಿಕೊಂಡು ಸುಖವಾಗಿದ್ದರೆ ಆಯ್ತಲ್ಲ ಅಂತ ಹೇಳಿದೆ. ಮುಂದೆ ಗುರಿ ಇದ್ದಾಗ ಏನು ಮಾಡ್ತಾನೆ ಅವನು? ಅವಾಗ ಯೋಚನೆ ಮಾಡ್ತಾನೆ, 4 ಗಂಟೆ ಟ್ರೈನ್ ಇದೆ, ಆಗಿನ 3 ಗಂಟೆಗೆ ಅಡಿಗೆ ಆಗಿಲ್ಲ ಅಂತ ಕಾಯ್ತಾ ಕೂಡ ಆಗಿದ್ದು ಹಾಕೊಂತಾನೆ ಮುಂದೆ ಹೋಯ್ತು. ಯಾತಕ್ಕೆ? ಅದು ಮಿಸ್ ಆಗಬಾರ್ದು. ಸುಮ್ಮನೆ ಇದ್ದವನು ನಿಧಾನವಾಗಿ ಹಾಕೋತೆ, ಅವನಿಗೆ ಬೇರೆ ಗುರಿ ಇಲ್ಲ ಅವನಿಗೆ. ಅರ್ಥ ಆಯ್ತು? ಅದಕ್ಕೆ ಪರಾರ್ಥೇಹ ಇದ್ದವನಿಗೆ ಏನಾಗುತ್ತೆ? ಯಾವಾಗಲೂ ಕೂಡ ಯಾವುದೇ ಕೆಲಸವನ್ನು ಅದು ಕೊಂಚ್ಕೊಳ್ಳೋಕೆ ಬರುತ್ತೆ. ಆದ್ದರಿಂದ ಇವತ್ತು ತುಂಬ ಜನ ಯಾತಕ್ಕೆ ಹೊಂಚ್ಕೊಳ್ಳೋದಿಲ್ಲ ಅಂತ ಕೇಳಿದರೆ ಸಂಡೆ ದಿವಸ ಸಂಧ್ಯೆ ಅಂದೇ ಮಾಡೋದಿಲ್ಲ, ಸಕಾಲಕ್ಕೆ ಸಂಡೇನೂ ಮಾಡೋದಿಲ್ಲ. ಯಾತಕ್ಕೆ? ಇವತ್ತು ರಜೆ, ಫ್ರೀಯಾಗಿ 9ಕ್ಕೆ ಎದ್ದು ಬಿಡ್ತೀನಿ ಅಂತ ಹೇಳು, ಉಳಿದ ದಿವಸ ಕೆಲಸ ಇದೆ ಅಂತ ಹೇಳೋದಿಲ್ಲ. ಅವತ್ತು ಫ್ರೀ ಇದೆ ಅಂತ ಅವತ್ತು ಉಪಯೋಗ ಮಾಡಿ, ಎರಡು ಕೆಲಸ ಇದ್ದರೂ ಹೇಳೋದಿಲ್ಲ, ಕೆಲಸ ಇಲ್ಲದವರು ಹೇಳೋದಿಲ್ಲ. ಅವತ್ತಾರು ಏನು ಮಾಡ್ಬೋದಾಗಿತ್ತು ಅವನು? ಸಕಾಲಕ್ಕೆ ಮಾಡ್ಬೋದಾಗಿತ್ತು. ಇವತ್ತು ಆಫೀಸ್ ಟೆನ್ಷನ್ ಇಲ್ಲ ಅಂತೇಳಿ ಮಾಡೋದಿಲ್ಲ. ಯಾರ ಬಗ್ಗೆ ಬೇರೆ ಹೆಂಗೆ ಅಂದರೆ ಯಾರೋ ಮನೆಗೆ ವಿಸಿಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಪಾಪ ಹೇಳೋದೇ ಕೇಳಿದ್ರೆ ಅವ್ರಿಗೆ ಪ್ರಾಬ್ಲಮ್ ಕೊಟ್ಟು ಪಾಪ ಸುಖವಾಗಿರೋ ಡಿಸ್ಟರ್ಬ್ ಮಾಡಿಬಿಡ್ತಾರೆ. ತಾನೇ ತಾನು ಕೇಳಿದ್ರೆ ಕೂತು ಬರೋರು ಕೆಡಿಸ್ತಿರ್ತಾರಲ್ಲ, ಆತ ಹಾಗೆ ಮಾಡಬಾರ್ದು. ಅದೆಲ್ಲ ತಪ್ಪದು. ಇವತ್ತಾರು ಸಾಧನೆ ಮಾಡ್ಕೊಂಬೋಣ, ಯಾಕೆ ಇದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಸರಿ ಹೋಗುತ್ತೆ. ಅದು ನಿಂದ ಎಕ್ಸ್ಟೆಂಡ್ ಆಗಿ ಡೈಲಿಗೂ ಬರುತ್ತೆ, ಅದು ಬಿಡೋದಿಲ್ಲ. ಮೊಟ್ಟ ನಮ್ಮ ಮೇನ್ ಪ್ರಾಬ್ಲಮ್ ಅಂದರೆ ಗುರಿ ಇಲ್ಲದೇ ಇರೋದು. ಗುರಿ ಇಲ್ಲದೇ ಇರೋದು ಸಾಮಾನ್ಯ ಲೌಕಿಕ ಗುರಿನ ಗುರಿ ಅಂತ ಕರೆಯೋದಿಲ್ಲ, ಪಾರತ್ರಿಕವಾದ ಗುರಿ ಇರಬೇಕು. ದೊಡ್ಡ ಅಚೀವ್ ಮಾಡಬೇಕು ಅಂದಾಗ ನಾವು ಸುಮ್ಮನೆ ಓದೋನು ಬೇರೆ, ಇನ್ನೊಂದು ಕೋರ್ಸ್ಗೆ ಹೋಗಬೇಕು ಅಂತ ಓದೋನು ಬೇರೆ. ಅವ್ರು ಓದೋನು ಹೆಚ್ಚು ಮಾರ್ಕ್ಸ್ ತೊಗೊಳ್ಳೋ ಕಾನ್ಸೆಪ್ಟ್ ಇರುತ್ತೆ, ಅದು ಇನ್ನು ಸುಮ್ಮನೆ ಪಾಸ್ ಆರ ಸಾಕು ಅಂತ ಇರುತ್ತೆ. ಸೊ ಗುರಿ ಇದ್ದಾಗ ರೀತಿಯ ಕೆಲವರು ಅಂತೂ ಸುಮ್ಮನೆ ಬಂದೆ, ಮನೆ ಬೇಕಷ್ಟು ಆಸ್ತಿ ಇದೆ, ಮನೆ ಬೈತಾರೆ ಅಂತ ಬಂದೆ, ಅದು ಪಾಸ್ ಆಗೋ ಉದ್ದೇಶ ಕೂಡ ಅವ್ರಿಗಿಲ್ಲ, ಸುಮ್ಮನೆ ಕಾಲೇಜಿಗೆ ಹೋಗ್ಬೇಕು ಅಂತ ಸಮಾಧಾನ ಅಷ್ಟೇ. ಯಾರು ಯಾರೋ ಒಬ್ಬರು ಇದ್ದಾಗ ಒಬ್ಬ ಹುಡುಗಿ ಬಂದಿದ್ದು ನಮ್ಮ ಮುನ್ಸಿಪಾಲ್ ಆಗಿದ್ದಾಗ, ದಯವಿಟ್ಟು ಸೀಟ್ ಕೊಡಿ ಬಿ ಎಗೆ ಅಂತೇಳಿ. ಸೀಟ್ ಕೊಡೋದಿಲ್ಲ, ದಯವಿಟ್ಟು ಸೀಟ್ ಕೊಡಿ. ಯಾತಕ್ಕೆ ಅಂದರೆ ಆ ಹುಡುಗ ಗ್ರಾಜುಯೇಟ್ ಓದ್ತಿರೋ ಡಿಗ್ರಿ ಓದೋ ಹುಡುಗಿ ಮದುವೆ ಆಗೋ ಸಂಕಲ್ಪ ಮಾಡಿಬಿಟ್ಟಿದ್ದಾನೆ. ನಂಗೆ ಸೀಟ್ ಕೊಟ್ಟರೆ ಮದುವೆ ಆಗುತ್ತೆ, ಸೀಟ್ ಕೊಟ್ಟರೆ ಮದುವೆ ಆಗುತ್ತೆ ಅಷ್ಟೇ, ಪಾಸಿಗೆ ಸಾಗೋದಿಲ್ಲ ನಾನು, ಸೀಟ್ ಕೊಡಿ ಅಷ್ಟೇ. ಸೀಟ್ ಕೊಡೋಕ್ಕೆ ಬರೋದಿಲ್ಲ, 25 ವರ್ಷ ಸೀಟ್ ಕೊಡೋಕ್ಕೆ ಬರೋದಿಲ್ಲ, ರೂಲ್ಸ್ ಪ್ರಕಾರ ಕೆಲವು ಏಜ್ ಲಿಮಿಟ್ ಇದೆ, ಕೊಡೋಕ್ಕೆ ಬರೋದಿಲ್ಲ ಅಂತ ನಾನು ದಯವಿಟ್ಟು ಇದಕ್ಕೋಸ್ಕರ ಮದುವೆ ಮಾಡಿಸಿ ಅದಕ್ಕೋಸ್ಕರ ಕೊಡಿ ಅಂತ ಅವರು. ಬರೀ ಮದುವೆ ವಿಷಯ ಅಲ್ಲಿ ಹೇಳಿದ್ರೆ ವಿ ಸಿ ಮುಂದೆ ಹೇಳ್ಕೊಂಡು ಪರ್ಮಿಷನ್ ತೊಗೊಂಡ್ರೆ ಕೊಡ್ತೀರಿ ಅಂತ ಕಳಿಸ್ಬಿಟ್ಟೆ ಅಷ್ಟೇ ಹೊರತು ನಾವು ಕೊಡೋಕ್ಕೆ ಬರೋದಿಲ್ಲ. ಅದನ್ನು ಯಾರು ತಾತ್ಪರ್ಯ ಏನು ಅಂದರೆ ಓದ್ತಾನೆ, ಅದಕ್ಕೆ ಒಂದು ಕೆಲಸ ಆಗೋದಾದ್ರೆ ಓದೋ ಉದ್ದೇಶ ಏನಿಲ್ಲ ಅವರಿಗೆ, ಇನ್ನೊಂದು ಯಾವುದೋ ಬೆನಿಫಿಟ್ಗೋಸ್ಕರ ಮಾಡ್ತಾರೆ. ಬರೀ ಪಾಸ್ ಆಗೋದು, ಕೋರ್ಸ್ಗೆ ಹೋಗೋದು, ಇನ್ನೂ ಜಾಸ್ತಿ ಬರಬೇಕು, ಅದಕ್ಕೆ ಸ್ಕಾಲರ್ಶಿಪ್ ಬರೋದು, ಏನೋ ಪ್ಲಾನ್ ಮಾಡ್ತಾರೆ. ಅವ್ರೇನು ಮಾಡ್ತಾರೆ ತಕ್ಕಂತೆ ಸೀರಿಯಸ್ನೆಸ್ ಇದೆ. ಇವತ್ತು ಪರಾರ್ಥೇಹ ಇಲ್ಲದೆ ಹೋದರೆ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಅದು ಅಭ್ಯಾಸ ಮಾಡಲಿಕ್ಕೇ ಇದೆಲ್ಲ ಯೋಚನೆ ಮಾಡ್ತಿರಬೇಕು. ಇವರೆಲ್ಲದಕ್ಕೂ ಒತ್ಕೊಡು, ಆ ರೀತಿ ಒತ್ಕೊಟ್ಟು ಹೇಳ್ತಾರೆ. ತದೀಕ್ಷಣಂ ಇತ್ಯರ್ಥಾಂತರಸ್ಯ ಸ್ವೀಕಾರಾದಿತ್ಯ ಅಭಿಪ್ರೇತ್ಯ ತದ್ವ್ಯಾಖ್ಯಾತಿ ಋಣಾಂ ವಿಪರ್ಯಯೇಹ ಇತಿ. ನಾನು ವಿಧಿತಮೇತತ್ ಪರದ್ರವ್ಯೇಷು ನಿಸ್ಪೃಹತ್ಯಂಶಃ ಅಭ್ಯುಪಗಮ್ಯತೆ ಏವ ಪರಾರ್ಥೇಹ ಯದಿ ಪರದ್ರವ್ಯೇಹ ಇತ್ಯರ್ಥಃ ಸ್ಯಾತ್ ತದಾ ಹಿ ತದ್ವಿರುದ್ಧೇತ ನ ಚೈವಮಸ್ತಿ ಪರೋ ಮೋಕ್ಷ ಸಾಧನಾದನ್ಯಃ ತದ್ವಿರೋಧೀ ಚ ಯೋ ಅರ್ಥಃ ತತ್ರ ಜನೈಃ ಕ್ರಿಯಮಾಣಾಯ ಇಹ ತದೀಕ್ಷಣಮೇವ ಪರಾರ್ಥೇಹ ಪದವಿವಕ್ಷಿತೋ ಅರ್ಥಃ ಇತಿ. ಅದಕ್ಕೆ ಪರಾರ್ಥೇಹ ಪರಾರ್ಥೇಹ ಅಂತ ಹೇಳಿದರೆ ಇನ್ನೊಬ್ಬರಿಗೋಸ್ಕರ ಮಾಡೋದು ಅಂತಾಗಲಿ, ಇನ್ನೊಬ್ಬರೋಸ್ಕರ ತಗೊಳ್ಳದೇ ಇರೋದಾಗಲಿ ಅಂತ ಅರ್ಥ ಅಲ್ಲ. ಮುಖ್ಯವಾದ ಗುರಿ ಮೋಕ್ಷ ಗುರಿ, ಅದನ್ನು ಬಿಟ್ಟು ಬೇರೆ ಯಾವುದಕ್ಕೂ ಮನಸ್ಸಾಕದೇ ಇರೋದಕ್ಕೆ ಪರಾರ್ಥೇಹ ಈಕ್ಷ ಈಹ. ಪರಾರ್ಥ ಈಕ್ಷ ಮತ್ತು ವಿಪರ್ಯಯ ಈಹ ನೃಣ ವಿಪರ್ಯಯೇಕ್ಷ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ನೋಡಿದವರು ಏನಾಗುತ್ತೆ, ಪರಾರ್ಥೇಹ ಯಾತಕ್ಕೆ ಇರಬೇಕು ಅಂದರೆ ಋಣ ವಿಪರ್ಯಯ ಈಹೇಕ್ಷ, ಅದು ಮಾಡದೇ ಇದ್ದ ಜನ ಹೇಗೆ ಹಾಳಾಗ್ತಾರೆ ನೋಡಿ ಅಂತ ಹೇಳ್ತಾರೆ. ಗುರಿ ಇಲ್ದಿದ್ದ ಮನುಷ್ಯ ಏನು ಹಾಳಾಗ್ತಾನೆ ನೋಡಿದ್ರಲ್ಲ, ಅವ ನಮಗೆ ಅರ್ಥ ಆಗುತ್ತೆ, ಓ ನಾನಾಗಿ ಇರಬಾರ್ದು ಅಂತ ಗೊತ್ತಾಗುತ್ತೆ. ಆಗ ಪರಾರ್ಥೇಹ ಶ್ರಮದ ಕನ್ಫರ್ಮ್ ಆಗುತ್ತೆ. ತತ್ ಪ್ರವೃತ್ತೀಕ್ಷ ಯಾವ ಸ್ವಸ್ಯ ಪ್ರಯೋಜನಮಸ್ತಿ ಸ್ವಯಂ ತಾವನ್ ಮೋಕ್ಷ ಸಾಧನೆಭ್ಯ ಅನ್ಯಾನಿ ತದ್ವಿರುದ್ಧಾನಿ ಯಾನಿ ತೇಷು ಇಚ್ಛಾಂ ಪ್ರವೃತ್ತಿಂ ವಾ ಪರಿತ್ಯಜ್ಯ ಮೋಕ್ಷ ಸಾಧನ ಶ್ರವಣಾದ್ಯನುಷ್ಠಾನೇನೈವ ಅಲಂ. ಏನೇನೋ ಅಟೆಂಪ್ಟ್ ಮಾಡ್ತಾರೆ ಜನಗಳು, ಇವನು ಯೋಚನೆ ಮಾಡೋದಿಲ್ಲ. ಮೋಕ್ಷ ಸಾಧನ ಒಂದು ಗುರಿ ಆದ್ರಿಂದಾಗಿನೇ ಶ್ರವಣಾದಿಗಳನ್ನು ಮಾತ್ರ ಮಾಡ್ತೇನೆ ನಾನು, ಬೇರೆ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಡೈರೆಕ್ಟ್ ಲಿಂಕ್ ಸಿಗೋದ್ರಿಂದ ಮಾತ್ರ ಬೇರೆದು ಮಾಡೋಕ್ಕಾಗೋದಿಲ್ಲ. ತಾವತೈವ ಸ್ವಪ್ರಯೋಜನ ಸಿದ್ಧೇರಿತಿ ಚೇತ್ ಸತ್ಯಂ ತಥಾಪಿ ಪರೇಷಾಂ ತದಿಚ್ಛಾಂ ತದ್ವಚನಾದಿನ ವಿಜ್ಞಾಯ ಪ್ರವೃತ್ತಿ ಪ್ರತಿಷೇಧನಂ ಪ್ರವೃತ್ತಿಂ ವಾ ವಿಚ್ಛ ತತ್ ಪರಿತ್ಯಾಜನಂ ನಾನಾ ಉಪಾಯೈ ಕರ್ತವ್ಯಮೇವ. ಅದಕ್ಕೆ ಇನ್ನೊಂದು ಅರ್ಥವನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಷ್ಟೇ ಅಲ್ಲ, ಪರರಿಗೂ ಕೂಡ ಹಿತ ಮಾಡೋದು ಅಂದರೆ ಏನೋ ದುಡ್ಡು ಕಾಸು ಕೊಟ್ಟು ಹಿತ ಮಾಡೋದು ಅಂತ ತಿಳ್ಕೊಂಬಿಡಬಾರ್ದು. ಅವನಿಗೆ ಹೇಳಬೇಕು ಎಷ್ಟು ತಪ್ಪು ಮಾಡ್ತೀಯಲ್ಲ, ಹೀಗೆಲ್ಲ ಮಾಡಿಕೊಡೋದು. ರಾಯರು ಹೇಳಿದ್ರಲ್ಲ ಕಾರಯಿಷ್ಯೇಚ, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ತೇನೆ ಅಂತ ಮಾಡ್ತೇವಲ್ಲ, ಅದು ಕೂಡ ಪರಾರ್ಥೇಹ. ತತಃ ನಾವು ಯಾತಕ್ಕೆ ಹೇಳೋದಿಲ್ಲ ಅಂದರೆ ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೋತಾರೆ, ನಮ್ಮನ್ನು ಬೈಕೋತಾರೆ, ಯಾಕೆ ಅವ್ರ ಪಾಡಿ ಅವರು ನಮ್ಮ ಪಾಡಿ ನಾವು ಅಂದ್ಬಿಡ್ತೇವೆ. ನಿಂದು ಒಳ್ಳೆ ವಿಷಯ ಹೇಳಿದ ಸಾಮಾನ್ಯ ಏನು ಮಾಡ್ತಾರೆ ಜನ, ಸಾಮಾನ್ಯ ಹೇಳಿದವ್ರನ್ನ ಬೈತಾರೆ, ನಾವ್ಯಾಗೆ ಬೈಸ್ಕೋಬೇಕದನ ಅಂತ ಅನ್ಕೋತೇವೆ. ಅವ್ರು ಬೈದ್ರು ಚಿಂತೆಯಲ್ಲಿ ಏನು ಮಾಡ್ಬೇಕದನ, ಹೇಳೋದು ಹೇಳ್ಬಿಡ್ಬೇಕು ಅಂತ ಹೇಳ್ತಾರೆ. ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ ಅವನಿಗೆ, ಎಷ್ಟು ಒಳ್ಳೆ ಕೆಲಸ ಮಾಡಿ ನಾನು ತಪ್ಪು ಮಾಡಿಬಿಟ್ಟು. ಎಷ್ಟೋ ಜನ ಹೇಳ್ತಿರ್ತಾರೆ, ಚಿಕ್ಕಂದಲ್ಲಿ ಯಾರೋ ಇದ್ರು ಪಕ್ಕದ ಮನೆಯಲ್ಲಿ ದಿವಸ ಪಾಠಕ್ಕೆ ಕರೀತಿದ್ರು, ಹೋಗಲೇ ಇಲ್ಲ ನಾನು, ಈಗ ಅನಿಸ್ತಾ ಇದೆ ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತದೆ, ಈಗ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಇದು ಟೂ ಲೇಟ್, ಈಗಾಗಲೇ ಎಷ್ಟೋ ಜನ ಅಂಥವ್ರಿಗೆ ಸಿಗ್ತಾರೆ. ಅದಕ್ಕೆ ಅಂತ ಹೊತ್ತಲ್ಲಿ ಅವಾಗ ಈಗ ಅವಾಗ ಬಯಸ್ಕೊಂಡಿರ್ತಾರೆ, ಅವ್ರನ್ನ ಅವಾಯ್ಡ್ ಮಾಡ್ತಿರ್ತಾರೆ, ಬಂದಾಗೆಲ್ಲ ಅವಾಯ್ಡ್ ಮಾಡ್ಕೊಂಡು ಆಡ್ತಿರ್ತಾರೆ, ಮತ್ತೆ ಅದೇ ಮಾತಾಡ್ತಾನೆ ಮನುಷ್ಯ ಅಂತೇಳಿ. ಈಗ ಅನಿಸ್ತಾ ಇತ್ತು ಎಂಥ ಕೆಲಸ ಕಳ್ಕೊಂಬಿಟ್ಟು, ಅಷ್ಟು ಹೇಳಿದ್ರೆ ಕೇಳಲಿಲ್ಲ ನಾನು, ಅದು ನಮ್ಮ ಕೆಲಸ ಮಾಡಿದಾಗಾಯ್ತಲ್ಲ. ಆ ದೃಷ್ಟಿಯಿಂದ ಇನ್ನೊಬ್ಬರನ್ನ ಅವ್ರು ಹೋಗೋ ದಾರಿಯಲ್ಲಿ ಬಿಡಬೇಡಿ, ಒಳ್ಳೆ ದಾರಿಗೆ ಹಾಕಲು ಪ್ರಯತ್ನ ಪಡಿ. ತತ್ ಪರಿತ್ಯಾಜನಂ ನಾನೋಪಾಯ ಹೀ ಕರ್ತವ್ಯಮೇವ, ತಾನು ಅನೇಕ ಉಪಾಯ ಮಾಡ್ಬೇಕಂತೆ. ನಾನು ಈಗ ಹೋಗೋದಲ್ಲ, ನಾನು ದುಡ್ಡು ಕೊಡ್ತೀನಿ ಬನ್ನಿಯಪ್ಪ ಹೋಗೋಣ ಅಂತ ಕರೆಯೋದು, ನಾವು ವೆಹಿಕಲ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಈ ರೀತಿ ಮಾಡಿ ಕೊನೆಗೇನಾಗುತ್ತೆ, ಒಳ್ಳೆ ದಾರಿ ಬಂದ್ಬಿಡ್ತಾನ. ಅವ್ನು ಒಳ್ಳೆ ರೀತಿ ಇನ್ಸೆಂಟಿವ್ ಕೊಟ್ಟರೆ ಕೆಲಸ ಮನುಷ್ಯ ಮಾಡ್ತಾನಲ್ಲ, ಅದಕ್ಕೆ ನಾನೋಪಾಯ ಹೀ ಅನೇಕದ ಉಪಾಯಗಳಿಂದ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಅದು ಜೀವನದ ಒಂದು ಉದ್ದೇಶ, ನಾನು ಉದ್ಧಾರ ಆಗಬೇಕು ಬೇರೆಯವರು ಉದ್ಧಾರ ಆಗಬೇಕು ಅಂತೇಳಿ ಪ್ರಯತ್ನ ಮಾಡೋದು ಕೂಡ ಭಾಗವತ ಧರ್ಮ ಅಂತ ಕರೀತಾರೆ. ತತಃ ಶ್ರೀ ಹರಿಪ್ರೀತಿ ಸ್ವಯಂ ಸಾಧನ. ಇವತ್ತಲ್ಲಿ ಏನಾಗಿದೆ, ನಮ್ಮ ವಿಷಯ ನಿಮಗೆ ಯಾಕೆ ಕೇಳಿದ ಜನಗಳೇ ಜಾಸ್ತಿ, ನೀವೇನು ನಿಂಪಾಡಿ ನೀವು ಆ ಟ್ರೆಂಡ್ ಬರ್ತಾ ಇದೆ, ಬರ್ತಾ ಬರ್ತಾ ಈಗ ಯಾರು ಯಾರನ್ನು ಕೇಳಬೇಕು, ಹಾಗೆ ತಿಳ್ಕೊಳ್ಬೇಕು. ಒಳ್ಳೇದು ಹೇಳಿದಾಗ ಯಾರೇ ಹೇಳಿದ್ರು ಕೇಳಬೇಕು, ಅದಕ್ಕೆ ಒಳ್ಳೇದಕ್ಕೋಸ್ಕರ ಇನ್ನೊಬ್ರು ಏನು ಬೇಕಾದ್ರೆ ಹೇಳೋದು ಪ್ರಯತ್ನ ಪಡಬೇಕು, ಒಳ್ಳೇದಕ್ಕೋಸ್ಕರ ಆ ಭಾವನೆ ಬರಲಿಕ್ಕೋಸ್ಕರ ಹೇಳ್ತಾರೆ. ಮಹಾಪ್ರಯೋಜನ ಸದ್ಭಾವಾದಿತಿ, ಇದರಿಂದ ಏನಾಗುತ್ತೆ, ತಾನು ಸಂಧ್ಯಾ ಒಂದು ಎಷ್ಟು ಮಾಡಿದ ಮಾಡ್ತಾನೆ ಸರಿನೇ, 3 ವರ್ಷ ಪೂರ್ತಿ ಮಾಡಿದ, 100 ವರ್ಷವೂ ಮಾಡಿದ, 30 ಮಾಡಿದ, ಇನ್ನೊಬ್ರು ಹೇಳಿ ಮಾಡಿಸ್ತಾರೆ ಎಷ್ಟು ಇನ್ಸಿಡೆಂಟ್ ಜಾಸ್ತಿ ಆಯ್ತು ಅವನಿಗೀಗ, ಪುಣ್ಯ ಎಷ್ಟು ಜಾಸ್ತಿ ಆಯ್ತಾಗ ಅವ್ನು ಇನ್ನೊಬ್ರು ಹೇಳ್ತಾನೆ. ಆ ಲಿಂಕ್ ಬರ್ತಾ ಹೋಗಿಬಿಟ್ರೆ ಅದಕ್ಕೆ ಆಚಾರ ಹೇಳ್ತಾರೆ, ಯಾವುದೇ ಪೂಜೆ ಪುನಸ್ಕಾರಕ್ಕಿಂತ ಒಬ್ಬನಿಗೆ ಹೇಳಿ ಕನಿಷ್ಠ ಪಕ್ಷ ಅದು ದೇವ್ರ ಪೂಜೆ 100ರಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ವ್ಯಾಖ್ಯಾ ಏಕಸ್ಯ ಶತೋತ್ತರ, ತಂತ್ರಸಾರದಲ್ಲಿ ಆಚಾರ್ಯರ ಮಾತು. ನೀವು ಓದಿದ್ದನ್ನು ಇನ್ನು ಒಬ್ಬರಿಗೆ ಹೇಳಿದ್ರು ಕೂಡ, ಪಾಠ ಹೇಳಿದ್ರು ಕೂಡ, ಜೀವಮಾನದಲ್ಲಿ ಒಬ್ಬನ ತಯಾರು ಮಾಡಿದ್ರೆ ಏನಾಗುತ್ತಂತೆ, 100ರಷ್ಟು ಪುಣ್ಯ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದು ಲಿಂಕ್ ಬರೋಕ್ಕೆ ಶುರುವಾಗುತ್ತಲ್ಲ ಆ ಟೈಮ್, ಅದು ಅಭ್ಯಾಸ ಮಾಡಬೇಕು. ಅದು ಪ್ರಸಾರ ಅಂದರೆ ಅದೇ ತತ್ವ ಪ್ರಸಾರ ಅಂದ್ರೆ ಏನು, ಟೀಕಾರ ಸುಧಾ ಬರೆದು ಎಷ್ಟು ಉಪಯೋಗ ಆಯ್ತು, ಅದರಿಂದ ಇವರು ಇದನ್ನು ಬರೀತಾರೆ ಎಷ್ಟು ಉಪಯೋಗ ಆಯ್ತು, ಅಷ್ಟು ಅವರಿಗೆಲ್ಲ ಗೊತ್ತಿತ್ತು, ಬರಿಬೇಕಾಗಿದ್ದಿಲ್ಲ ಅವರೇನು, ಅದು ನಮಗೆ ಎಷ್ಟು ಲಾಸ್ ಆಗ್ತಿತ್ತು ಅದರಿಂದ, ಆ ಥರ ಯೋಚನೆ ಮಾಡಬೇಕು. ಆದ್ದರಿಂದ ಪ್ರತಿಯೊಬ್ಬರಿಗೂ ಇನ್ನೊಬ್ಬರಿಗೆ ಹೇಳೋ ಪ್ರಯತ್ನವನ್ನು ನಾನೋಪಾಯ ಹೀ ಕರ್ತವ್ಯಮೇವ. ಲೇಖನ ಅಂಥದ್ದು, ಪ್ರಕಾಶನ ಅಂಥದ್ದು, ಗೊತ್ತಾಯ್ತಾ, ಪುಸ್ತಕ ದಾನ ಮಾಡೋದು ಅಂತ ಎಲ್ಲ ಆ ಗುಂಪಿ ಸೇರಿದ್ದೆ ನಾನು, ಇವತ್ತು ತೊಗೊಳೋದಿಲ್ಲಪ್ಪ, ನಾನು ಕೊಡ್ತೀನಪ್ಪ ತೊಗೊಳ್ಳಿ ಪುಸ್ತಕನ, ಇವತ್ತು ಓದಿ ಹೋದ ಇನ್ನೊಂದು ಸರ್ತಿ ಓದಿ, ಇವತ್ತು ಓದಲ್ಲ ಆಮೇಲೆ ಓದಿ, ಮನೇಲಿ ಯಾರು ಓದ್ತಾರೆ ತೊಗೊಳ್ಳಿ, ಅವ್ನು ಬೇಡ ಅಂದಾಗೆಲ್ಲ ಟ್ರೈ ಮಾಡ್ತಿರ್ಬೇಕು, ಏನಾರು ಮಾಡಿ ತಗೋ, ಗೊತ್ತಾಯ್ತು, ನಿಮ್ಮ ಮನೆಗೆ ಯಾರು ಓದೋರು, ಯಾರು ಮನೆ ಬಂದವರು ಓದ್ತಾರೆ, ಮನೆ ಅದನ್ನ ಇಟ್ಕೋ ಮನೆ ಪಕ್ಷ ಟೇವ್ ನೋಡೋಕೆ ಕಾಣಾಗಿಡೋದನ್ನ, ಇದೆಲ್ಲ ಕೊನೆಗೆ ಇವನೇ ಓದ್ಬೋದು. ಅಷ್ಟು ಪ್ರಯತ್ನ ಮಾಡಿದರೆ ಒಂದು ಪುಸ್ತಕ ಸೇವ್ ಆದರೆ 100 ಜನ ಜ್ಞಾನ ಬರೋ ವ್ಯವಸ್ಥೆ ಬಂದು ಬಾವಿಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತಿದ್ದು ಬಿಟ್ರೆ, ಆ ರೀತಿ ಯೋಚನೆ ಮಾಡಿದರೆ ಸರಿ ಹೋಗುತ್ತೆ. ಮಹಾಪ್ರಯೋಜನ ಸದ್ಭಾವಾದಿತಿ ಅಭ್ಯುಪಗಮ್ಯ ಚ ಇದಮುದಿತಂ. ಪರದ್ರವ್ಯೇಶ್ ಬಿಹೈವ ಸ್ಪೃಹೈವ ಪರಾರ್ಥೇಹ ಇತ್ಯಂಗೀಕೃತ ಅಭಿವಿನ ವಿರೋಧ ಇನ್ನು ತುಂಬ ಹೇಳುತ್ತಾರೆ, ಅದನ್ನ ನೋಡೋಣ. ಓಂ ನಾರಾಯಣ.